ஸ்ரீகுருப்போ நம. ஹரி ஓம். வந்தே வந்தம் விதிபவமேந்திராதிவந்தாரகேந்திரை வித்தம் வியாப்தம் ஸ்வகுணகணதோ தேசதஃ காலதஸ்ச தூதாவத்யம் சுகசிதிமயைர்மங்களைர்யுக்தமங்கைஹி சானாத்யன்னோ விததததிகம் ப்ரஹ்மநாராயணாக்யம். பூஷாரத்னம் புவனவலயஸ்யாகிலாச்சரியரத்னம் லீலாரத்னம் ஜலதிதுஹிதுர்தேவதா மௌலிரத்னம் சிந்தாரத்னம் ஜகதி பஜதாம் சத்ஸரோஜஜ்ஜுரத்னம் கௌசல்யாயாலசது மமஹன்மண்டலே புத்ரரத்னம். ஆபாதமௌலிபர்யந்தம் குருநாமாக்ருதிம் ஸ்மரேத் தேன விக்னா ப்ரணஷ்யந்தி சித்யந்தி ச மனோரதாஹ. ப்ரஹ்மருத்ராதிவந்தம் த்வாம் பஜே வெங்கடநாயகம் நிவாரய ஸ்வாதிஷ்டானி சாதயேஷ்டானி மாதவா. ஸ்ரீ ஹரிவாயு குருகள பாதாரவிந்தக்கே நமஸ்கரிசி வேதவியாச ದೇವರು ರಚನೆ ಮಾಡಿದಂಥ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವ ವೆಂಕಟೇಶ ಮಹಾತ್ಮ್ಯವನ್ನು ಅನುವಾದ ಮಾಡ್ತಾ ಇದ್ದೇವೆ. ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀವೆಂಕಟಾಚಲಾಧೀಶಂ ಶ್ರೀಯಾಧ್ಯಾಸಿತ ಭಕ್ಷಸಂ ಶ್ರಿತಚೇತನಮಂದಾರಂ ಶ್ರೀನಿವಾಸಂ ಅಹಂ ಭಜೇ. ಶೌನಕ ಉವಾಚ ಸೂತಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರೀಜಿತುಃ ಜಗನ್ನಾಥಸ್ಯ ವೈ ವಿಷ್ಣೋರ್ಮಾಹಾತ್ಮ್ಯಮತುಲಂ ಮುನೇ ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತುಃ. ಶೌನಕಾದೃಶಿಗಳು ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರನ್ನು ಕೇಳ್ತಾ ಇದ್ದಾರೆ. ನೀವು ಶ್ರೀರಂಗದ ಮಹಿಮೆಯನ್ನ ಮತ್ತು ಕಾಳಹಸ್ತಿ ಜಗನ್ನಾಥ ಕ್ಷೇತ್ರದ ಮಹಿಮೆ ಇದನ್ನೆಲ್ಲ ನೀವು ನಿರೂಪಣೆ ಮಾಡಿದ್ದೀರಿ. ಈಗ ವೆಂಕಟಾಚಲದ ಮಹಿಮೆಯನ್ನು ಕೇಳಬೇಕು ಅಂತ ನಾವು ಇಚ್ಛೆ ಪಟ್ಟಿದ್ದೇವೆ. ವೆಂಕಟಾಚಲ ಮಹಿಮೆಯನ್ನು ಹೇಳಬೇಕು ಅಂತ ಶೌನಕಾದೃಶಿಗಳು ಪ್ರಾರ್ಥನೆ ಮಾಡಿದರು. ಸೂತ ಪುರಾಣಿಕರು ಸಾಧುಪೃಷ್ಟಂ ತ್ವಯಾ ಬ್ರಹ್ಮಂ ಚರಿತಂ ವೆಂಕಟೇಶಿತುಃ ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸಾದ ಅಮಿತ ತೇಜಸ. ಹಿಂದೆ ವೇದವ್ಯಾಸದೇವರಿಂದ ನಾನೇನು ಶ್ರವಣ ಮಾಡಿದ್ದೀನಿ ಅಂಥ ವೆಂಕಟಾಚಲ ಮಹಿಮೆಯನ್ನು ಹೇಳ್ತೇನೆ. ಸಾವಧಾನ ಮನಸ್ಕನಾಗಿ ಶ್ರವಣ ಮಾಡು. ಹಿಂದೊಮ್ಮೆ ಜನಕರಾಜ ಅಂತ ತ್ರೇತಾಯುಗದಲ್ಲಿದ್ದ ಆ ಜನಕರಾಜನಿಗೆ ಅವನ ಪುರೋಹಿತರಾಗಿರ್ತಕ್ಕಂಥ ಶತಾನಂದ ಮಹರ್ಷಿಗಳು ಈ ಚರಿತ್ರೆಯನ್ನು ಹೇಳಿದ್ದಾರೆ, ಅದನ್ನೇ ನಾನು ನಿನಗೆ ಹೇಳ್ತೇನೆ ಅಂತ. ಜನಕ ಮಹಾರಾಜ ಶತಾನಂದರ ಬಾಯಿಂದ ವೆಂಕಟೇಶ ಮಹಾತ್ಮವನ್ನು ಶ್ರವಣ ಮಾಡತಕ್ಕಂತಹ ಪ್ರಸಂಗ ಏನ್ ಬಂತು ಅಂದ್ರೆ ಅದಕ್ಕೆಲ್ಲ ಹಿನ್ನೆಲೆ ಹೇಳ್ತಾರೆ. ಪುರಾತು ಜನಕೋ ನಾಮ ರಾಜ ಪರಮ ಧಾರ್ಮಿಕ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರಮಭೂನ್ ನೃಪ. ಹಿಂದೆ ಸರ್ವಶಾಸ್ತ್ರ ಪಾರಂಗತನಾದ ಕಾಮಕ್ರೋಧಾದಿಗಳನ್ನು ತ್ಯಜಿಸಿದಂಥ ಭಗವಂತನ ಅನುಗ್ರಹ ಪಾತ್ರನಾದಂಥ ಜನಕ ಮಹಾರಾಜ ಅಂತ ಒಬ್ಬ ಇದ್ದ. ಆ ಜನಕ ಮಹಾರಾಜನಿಗೆ ಕುಶಧ್ವಜ ಅಂತ ಒಬ್ಬ ತಮ್ಮ. ಜನಕರಾಜನ ಮಗಳೇ ಜಾನಕೀದೇವಿ, ಸಾಕ್ಷಾತ್ ಲಕ್ಷ್ಮೀದೇವಿಯೇ ಜಾನಕಿಯಾಗಿ ಅವತಾರ ಮಾಡಿದ್ದು. ಆ ಜನಕ ಮಹಾರಾಜ ತನ್ನ ತಮ್ಮನಾದಂಥ ಕುಶಧ್ವಜನ ಮೂಲಕ ರಾಜ್ಯ ಪರಿಪಾಲನೆ ಮಾಡಿಸ್ತಾ ಇದ್ದ. ಆ ತಮ್ಮನಾದ ಕುಶಧ್ವಜನು ಕೂಡ ಆರ್ಯೇಶು ಭಕ್ತಿ ಮಾನ್, ಅಣ್ಣಂದರ ಮೇಲೆ ಅಣ್ಣನ ಮೇಲೆ ಪರಮಗೌರವ, ಬಹಳ ಭಕ್ತಿ. ಆದ್ದರಿಂದ ಆ ಕುಶಧ್ವಜನು ಕೂಡ ಅಣ್ಣ ಹೇಳಿದಂತೆ ಕೇಳಿಕೊಂಡು ತಾನೇ ಎಲ್ಲ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿದ್ದ. ಜನಕ ಮಹಾರಾಜ ಕೇವಲ ವಿಲಾಸಿಯಾಗಿ ಜೀವನ ಮಾಡ್ತಾ ಇತ್ತು. ರಾಜ್ಯ ಪರಿಪಾಲನೆಯ ಭಾರವನ್ನು ತಾನು ಹೊರಲಿಲ್ಲ, ಎಲ್ಲ ತಮ್ಮನ ಮೇಲೆ ಹಾಕಿದ್ದ. ಹಾಗಾಗಿ ವಿಧೇಯನಾದಂತಹ ತಮ್ಮ ಅನುಕೂಲವಾಗಿದ್ದುಕೊಂಡು ಎಲ್ಲ ರಾಜ್ಯ ಪರಿಪಾಲನೆ ಮಾಡಿ ಇವನನ್ನು ಸುಖವಾಗಿಟ್ಟಿದ್ದ. ಒಂದು ಸಲ ಜನಕ ಮಹಾರಾಜನಿಗೆ ಮನಸ್ಸಿನಲ್ಲಿ ಯೋಚನೆ ಬಂತು. ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಮಾಭೂತ್ ಕದಾಚನ, ದುಃಖನ್ ನ ವೀಕ್ಷೇ ನೇತ್ರಾಭ್ಯಾಂ ಸುಖಂ ವೀಕ್ಷೇ ಸದಾತ್ಮನಃ. ನನಗೆ ನನ್ನ ಸುಖ ನೋಡ್ಲಿಕ್ಕೆ, ನನ್ನ ಸುಖವನ್ನ, ನನ್ನ ವೈಭವವನ್ನ ನೋಡ್ಲಿಕ್ಕೆ ಈ ಎರಡು ಕಣ್ಣು ಸಾಕಾಗ್ತಾ ಇಲ್ಲ. ನನಗೆ ಸುಖ ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ, ಇನ್ನು ದುಃಖ ಏನು ನೋಡ್ತೇನೆ ನಾನು? ದುಃಖ ನೋಡುವ ಪ್ರಸಂಗವೇ ಇಲ್ಲ ನನಗೆ. ನನ್ನ ಮಹಿಮೆನೇ ಅಂಥದ್ದು, ನನ್ನ ವೈಭವವೇ ಅಂಥದ್ದು ಅಂತ ಸ್ವಲ್ಪ ಗರ್ವ ಬಂತವನಿಗೆ. ಸ್ವಭಾವತಃ ಒಳ್ಳೆಯವನೇ ಆಗಿದ್ದ, ಇದ್ದಕ್ಕಿದ್ದ ಹಾಗೆ ಇಂಥ ಒಂದು ಭಾವನೆ ಅವನ ಮನಸ್ಸಿನಲ್ಲಿ ಬಂತು. ಅಸಾಧು ಸಮ್ಮತಂ ವಾಕ್ಯಂ ಶ್ರುತ್ವೇತ್ಥ ಮುದಿತಂ ಹರಿಹಿ. ಅಸಾಧು ಸಮ್ಮತಂ ವಾಕ್ಯಂ, ಅಸಜ್ಜನರು ಈ ರೀತಿ ಮಾತಾಡ್ತಾರೆ. ಸಜ್ಜನರಾಗಿದ್ರೆ ಏನಾದರೂ ಪರಮಾತ್ಮ ವೈಭವ ಕೊಟ್ರೆ, ಸಂಪತ್ತು ಕೊಟ್ರೆ, ಈ ರೀತಿ ವಿಧೇಯನಾದಂತಹ ತಮ್ಮ ಎಲ್ಲ ಜವಾಬ್ದಾರಿ ನೋಡ್ಕೊಂಡು ಹೋಗ್ತಕ್ಕಂಥವನು, ಇಂಥ ವೈಭವ ಭಾಗ್ಯ ಇದ್ದಾಗ ಏನು ಯೋಚನೆ ಮಾಡಬೇಕು? ಪರಮಾತ್ಮನ ಅನುಗ್ರಹ ನನ್ನ ಮೇಲೆ, ಭಗವದ್ ಅನುಗ್ರಹದಿಂದ ಇಂಥ ಭಾಗ್ಯ ಬಂದಿದೆ ಅಂತ ಇನ್ನಷ್ಟು ಭಕ್ತಿ ಜಾಸ್ತಿ ಮಾಡಬೇಕು, ಪರಮಾತ್ಮನಿಗೆ ಕೃತಜ್ಞತಾ ಸಮರ್ಪಣೆ ಮಾಡಬೇಕು. ಆದರೆ ಜನಕ ಮಹಾರಾಜ ಅಸಾಧು ಸಮ್ಮತಂ ವಾಕ್ಯಂ, ಅಸಜ್ಜನರು ದುರ್ಜನರು ಹೇಳುವಂತಹ ಮಾತಾಡಿಬಿಟ್ಟ. ದುರ್ಜನರು ಮಾತಾಡುವಂತೆ, ಇದು ನಂದೇ ವೈಭವ, ನನಗೆ ಸುಖ ನೋಡ್ಲಿಕ್ಕೆ ಕಣ್ಣು ಸಾಕಾಗುವುದಿಲ್ಲ, ದುಃಖ ಏನು ನೋಡ್ತೇನೆ, ಇಂಥ ಮಾತು ಗರ್ವದ ಮಾತಾಡಿದಾಗ ಪರಮಾತ್ಮ ಯೋಚನೆ ಮಾಡಿದ. ಈ ಜನಕ ಮಹಾರಾಜನಿಗೆ ನಾನೇ ಕೊಟ್ಟದ್ದು ಸಂಪತ್ತು, ನಾನೇ ಕೊಟ್ಟಂತಹ ವೈಭವ, ಆದರೂ ನನ್ನನ್ನು ಮರೆತು ತನ್ನದೇ ವೈಭವ ಅಂತ ತಿಳ್ಕೊಂಡಿದ್ದಾನೆ. ಇವನಿಗೆ ಸರಿಯಾಗಿ ಅದಕ್ಕೊಂದು ಶಿಕ್ಷೆ ಕೊಡಬೇಕು ಅಂತ ಪರಮಾತ್ಮ ಯೋಚನೆ ಮಾಡಿದ. ದುಃಖಂ ಪ್ರದರ್ಶಯಾಮಾಸ ರಾಜ್ಯಮತ್ತಸ್ಯ ಭೂಪತೇ. ರಾಜ್ಯ ವೈಭವ ಭೋಗ ಅದರಿಂದ ಮತ್ತನಾದಂಥ ಜನಕ ಮಹಾರಾಜನಿಗೆ ಇದ್ದಕ್ಕಿದ್ದಾಗೆ ಹಠಾತ್ತಾಗಿ ಅವನ ಜೀವನದಲ್ಲಿ ಒಂದು ದುಃಖ ಒದಗಿ ಬಂತು. ಕದಾಚಿತ್ ದೈವಯೋಗೇನ ಕುಶಕೇತುರಗ ಅನ್ಮೃತಿಂ. ಎಲ್ಲ ವ್ಯವಹಾರವನ್ನು ನೋಡಿಕೊಂಡು ಹೋಗ್ತಕ್ಕಂಥ ತಮ್ಮ ಇದ್ನಷ್ಟೇ ಕುಶಧ್ವಜ ಅವನು ಇದ್ದಕ್ಕಿದ್ದಾಗೆ ಸತ್ತೋಗಿಬಿಟ್ಟು. ಹತೇನುಜೇ ಚ ತದ್ಭಾರ್ಯ ತೇನ ಸಾಕಂ ಮಮಾರಚ. ಕುಶಧ್ವಜ ಸತ್ತು ಮೇಲೆ ಅವನ ಹೆಂಡತಿಯು ಕೂಡ ಸಹಗಮನ ಮಾಡಿಬಿಟ್ಟು. ಆಗ ಜನಕ ಮಹಾರಾಜನ ಮಕ್ಕಳು, ಕುಶಧ್ವಜನ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲ ಸಣ್ಣವರು, ಗಂಡಸರು ಕೂಡ ಯಾರು ದೊಡ್ಡವರಾಗಿದ್ದಿಲ್ಲ. ಎಲ್ಲ ಜವಾಬ್ದಾರಿ, ಆ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಜವಾಬ್ದಾರಿ ಎಲ್ಲ ಜನಕ ಮಹಾರಾಜನ ಮೇಲೆ ಬಿತ್ತು. ಕುಶಧ್ವಜನೂ ಸತ್ತ, ಹೆಂಡತಿಯೂ ಸಹಗಮನ ಮಾಡಿದ್ರು. ಎಂಥ ಮಹಾ ದುಃಖ ಬಂತಲ್ಲ ಅಂಥೇಳಿ ಜನಕ ಮಹಾರಾಜ ವಿಲಾಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹಾ ಭದ್ರೇ ಬಾಲಕಾಂಸ್ತತ್ವ ವೃದ್ಧಂ ಮಾಂ ಜಾನಕೀಂ ತಥಾ. ಜಾನಕಿಗೆ ಮದುವೆ ಆಗಿಲ್ಲ, ನಾನು ವೃದ್ಧನಾಗಿದ್ದೇನೆ, ಮಕ್ಕಳನ್ನೆಲ್ಲ ಬಿಟ್ಟು ನೀವಿಬ್ರು ದಂಪತಿಗಳು ಹೋದರೆ ನನ್ನ ಗತಿ ಏನು ಅಂತ ಬಹಳ ದುಃಖ ಪಡ್ತಾ ಇದ್ದಾನೆ. ಇಂಥ ವಿಚಿತ್ರವಾದ ದುಃಖ ಪ್ರಸಂಗ ಜನಕ ಮಹಾರಾಜನ ಜೀವನದಲ್ಲಿ ಬಂದುಬಿಡ್ತು. ಇದಕ್ಕೆ ಕಾರಣ ಏನು ಅಂತಂದ್ರೆ, ಪರಮಾತ್ಮ ಕೊಟ್ಟಂಥ ಆ ವೈಭವ ಭಾಗ್ಯ, ಅದಕ್ಕೆ ಭಗವಂತನನ್ನ ಇನ್ನಷ್ಟು ಸ್ಮರಣೆ ಮಾಡದೆ ತನ್ನದೇ ಅಂತ ಭಾವಿಸಿ ಅಹಂಕಾರ ಪಟ್ಟದ್ದಕ್ಕೆ ಹೀಗಾಯಿತು. ಆದರೆ ತಮ್ಮ ಸತ್ತದ್ದು, ಹೆಂಡತಿ ಸಹಗಮನ ಮಾಡಿದ್ದು, ಮಕ್ಕಳೆಲ್ಲ ಅನಾಥರಾಗಿ ಇವನು ವಿಲಾಪ ಮಾಡಿದ್ದು, ಇದೆಲ್ಲ ಏನು ದುಃಖ ಬಂತು, ನಿಜ ಜೀವನದಲ್ಲಿ ಬರಲಿಲ್ಲ, ಇದೆಲ್ಲ ಕನಸಿನಲ್ಲಿ ಬಂತಂತವನು. ಪರಮಾತ್ಮ ಅಷ್ಟು ಅನುಗ್ರಹ ಮಾಡಿದ. ದುಃಖಂ ಪ್ರದರ್ಶಯ ಮಾಸ ಅಂದ್ರೆ ಇಂಥ ದುಃಖ ಬಂದದ್ದು ಕನಸಿನಲ್ಲಿ. ಯಾಕೆಂದ್ರೆ ಜಾನಕಿ ಮದುವೆ ಆಗುವಾಗ ಕುಶಧ್ವಜ ಇದ್ದ ಅಂತ ಉಂಟು. ಕುಶಧ್ವಜ ತನ್ನ ಮಕ್ಕಳನ್ನು ಕೂಡ ಕೊಟ್ಟು ಮದುವೆ ಮಾಡ್ತಾನೆ. ಈ ನಾಲ್ಕು ಜನ ದಶರಥನ ಮಕ್ಕಳಿಗೆ ಜನಕ ಮಹಾರಾಜ ಮತ್ತು ಕುಶಧ್ವಜ ಇಬ್ರು ಇದ್ದೇ ತಮ್ಮ ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿ. ಅದರಿಂದ ಇದೆಲ್ಲ ಸ್ವಪ್ನದಲ್ಲಿ ಅವನಿಗೆ ಜನಕ ಮಹಾರಾಜನಿಗೆ ಹಾಗೆ ಕಾಣಿಸ್ತು. ಪರಮಾತ್ಮನನ್ನ ಮರೆತಾಗ, ನಾವು ಅಹಂಕಾರ ಪಟ್ಟಾಗ ಪರಮಾತ್ಮ ಶಿಕ್ಷೆ ಕೊಡೋದು ಅಂತಂದ್ರೆ ಒಂದೇ ಸಲ ನಿಜ ಜೀವನದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಶಿಕ್ಷೆ ಕೊಡೋದಿಲ್ಲ. ಎಲ್ಲ ಮೊದಲು ಕನಸಿನ ಮೂಲಕ ಕೊಡ್ತಾನೆ, ದುಸ್ವಪ್ನಗಳನ್ನು ಬೀಳಿಸ್ತಾನೆ. ಅದರಿಂದ ಏನಾದರೂ ಅವರು ಚೇತರಿಸ್ಕೊಳ್ತಾರೇನೋ ಅಂತ ನೋಡ್ತಾನೆ. ಇಂಥ ದುಸ್ವಪ್ನ ಕೊಟ್ಟು ಅದರಿಂದ ಅವರನ್ನ ಭಯಪಡಿಸಿ ತನ್ನ ಸ್ಮರಣೆ ಬರೋ ಹಾಗೆ ಮಾಡ್ತಾನೆ. ಆವಾಗಲೂ ಕೂಡ ಅವರು ಭಗವಂತನನ್ನು ಸ್ಮರಣೆ ಮಾಡಲಿಲ್ಲ ಅಂತಾದ್ರೆ ಆಮೇಲೆ ನಿಜ ಜೀವನದಲ್ಲೇ ಬಂದ್ಬಿಡ್ತು. ಅಂತ ಕೆಟ್ಟ ಕನಸುಗಳು ಬಿದ್ದಾಗ ಯೋಚನೆ ಮಾಡಬೇಕು, ಯಾಕೆ ಈ ಕೆಟ್ಟ ಕನಸು ಬಿತ್ತು, ನಾವು ಪರಮಾತ್ಮನನ್ನ ಮರೆತಿದ್ದೇವೆ, ಇನ್ನಾದರೂ ಸರಿಯಾಗಿರಬೇಕು ಅಂತ ಯೋಚನೆ ಮಾಡಬೇಕು. ಜನಕ ಮಹಾರಾಜ ಇಂಥ ದುಸ್ವಪ್ನ ಕಂಡ ಮೇಲೆ ಅವನಿಗೆ ಎಚ್ಚರಾಯಿತು. ಮೊದಲು ನೋಡ್ತಾನೆ ಕುಶಧ್ವಜ ಎಲ್ಲ ಬದುಕಿದ್ರು, ಇದು ಸ್ವಪ್ನ ಅಂತ ತಾನೇ ತೀರ್ಮಾನ ಮಾಡಿದ. ಆಮೇಲೆ ಅಷ್ಟೊತ್ತಿಗೆ ಸರಿಯಾಗಿ ಸಂಪ್ರಾಪ್ತೋ ದೈವಯೋಗೇನ ವಾಮದೇವಾನುಜೋ ಮುನಿ ಪ್ರಾಪ್ತಂ ಪುರೋಹಿತಂ ದೃಷ್ಟ್ವಾ ರಾಜಾ ಪೂಜಾ ಮಕಲ್ಪಯತ್. ಶತಾನಂದ ಅನ್ನುವಂತಹ ಪುರೋಹಿತರು ಅಕಸ್ಮಾತ್ ಆಗಿ ಮಾರನೇ ದಿವಸ ಜನಕ ಮಹಾರಾಜನಿಗೆ ಮನೆಗೆ ಬಂದರು. ಅವರನ್ನ ಗೌರವಿಸಿ ಸತ್ಕರಿಸಿ ತನಗೆ ಬಿದ್ದಂಥ ಆ ದುಸ್ವಪ್ನದ ವೃತ್ತಾಂತವನ್ನು ತಿಳಿಸ್ತಾನೆ. ಇಂಥ ಕೆಟ್ಟ ಕೆಲಸ ಬಿತ್ತು, ಅದು ನಿಜ ಜೀವನದಲ್ಲಿ ಬರಕೂಡುದು, ಅದಕ್ಕೇನು ಮಾಡಬೇಕು ನಾನು, ಆ ದುಸ್ವಪ್ನ ಫಲ ಪರಿಹಾರ ಆಗಲಿಕ್ಕೆ ಏನು ಮಾಡಬೇಕು ಅಂತ ಆ ಪುರೋಹಿತರನ್ನು ಕೇಳ್ತಾ ಇದ್ದಾನೆ. ಶತಾನಂದ ಮಹಾಪ್ರಾಜ್ಞ ಕಾಗತಿ ಸ್ಯಾದಿತೋ ಮಮ, ನನಗೆ ಮುಂದೆಲ್ಲ ಕ್ಷೇಮ ಆಗಬೇಕು, ಶ್ರೇಯಸ್ಸಾಗಬೇಕು, ನನ್ನ ಮಕ್ಕಳಿಗೆಲ್ಲ ಮದುವೆ ಆಗಬೇಕು, ರಾವಣ ಬೇರೆ ಆಗಿಂದಾಗ್ಗೆ ಯುದ್ಧಕ್ಕೆ ಬರುವಂತಹ ಸಂಭವ ಉಂಟು, ತಮ್ಮ ಇದ್ರೆ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದ, ಅಕಸ್ಮಾತ್ ದುಸ್ವಪ್ನದಂತೆ ಅವನ ಮರಣ ಆಗಿಬಿಟ್ರೆ ಏನು ಮಾಡೋದು, ಇದಕ್ಕೆಲ್ಲ ಏನುಪಾಯ, ಈ ದುಸ್ವಪ್ನ ಫಲ ಪರಿಹಾರಕ್ಕೆ ಏನುಪಾಯ ಆಗ್ತದೆ, ಏನ್ ಮಾಡಬೇಕು ಹೇಳಿ, ಕೇನೋಪಾಯೇನ ವೈಭೂಯಾತ್ ತದೇ ತತ್ ಕಾರಣಮ್ಮದ. ನಾಲ್ಕು ಜನ ಅಳಿಯಂದ್ರು, ಒಬ್ಬ ರಾಜನ ಮಕ್ಕಳೇ ಆಗಬೇಕು. ಜಾಮಾತರಶ್ಚ ಚತ್ವಾರಹ ಏಕರಾಜ ಸುತಾಸ್ತಥ, ನಾಲ್ಕೂ ಜನ ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮಕ್ಕಳು ಒಂದೇ ಕಡೆ ಸೇರಿರ್ಬೇಕು, ಒಬ್ಬ ರಾಜನ ಮನೆಗೆ ಸೇರಿರ್ಬೇಕು, ಇದಕ್ಕೆಲ್ಲ ಏನು ಉಪಾಯ ಹೇಳ್ರಿ ಅಂತ ಕೇಳಿದಾಗ ಶತಾನಂದರು ಹೇಳ್ತಾರೆ, ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೆ ಭೂಲೋಕೆ ಭೂಮಿ ಪಾಲಕ ದುಹಿತುಸ್ತವ ಕಲ್ಯಾಣ ಸುಖದಂ ಶತ್ರು ನಾಶನಂ. ಇದಕ್ಕೆಲ್ಲ ಉಪಾಯ ಇದೆ, ಇಂಥ ಕ್ಲೇಶಗಳು ಬಂದಾಗ ಅದರ ಪರಿಹಾರಕ್ಕೆ ಮತ್ತು ಮನೋಭೀಷ್ಟಗಳನ್ನೆಲ್ಲ ಪೂರೈಸಿಕೊಳ್ಳಿಕ್ಕೆ ಒಂದು ಉಪಾಯ ಇದೆ. ವೈಕುಂಠಗಿರಿ ಮಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ ಕಲವು ತತ್ಕೀರ್ತನಂ ಪುಣ್ಯಂ ಸರ್ವದುಃಖಹರಂ ಶಿವಂ. ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಪ್ರಸಿದ್ಧವಾಗಿರತಕ್ಕಂಥ ಪರ್ವತ ಏನಿದೆ, ಆ ವೆಂಕಟಾಚಲದ ಮಹಿಮೆಯನ್ನು ಶ್ರವಣ ಮಾಡಿದರೆ ಅದರಿಂದ ಸಕಲ ಪಾಪಗಳು ಪರಿಹಾರ ಆಗ್ತದೆ, ಸಕಲ ಕ್ಲೇಶಗಳು ದೂರವಾಗ್ತದೆ, ಶತ್ರು ಪರಿಹಾರ ಆಗ್ತದೆ, ಶತ್ರು ನಾಶ ಆಗ್ತದೆ, ಮನೋಭೀಷ್ಟವು ಕೂಡ ಸಿದ್ಧಿಸ್ತದೆ. ರೋಗಾರ್ಥಶ್ಚ ರೋಗಘ್ನ, ರೋಗಾರ್ಥರಿಗೆ ರೋಗ ವಾಸಿ ಆಗ್ತದೆ. ಜ್ಞಾನಿನಾಂ ಜ್ಞಾನ ಸಾಧನಂ ಯಚ್ಛೃತ್ವ ಸರ್ವಲೋಕೇಶು ಬ್ರಹ್ಮ ಬ್ರಹ್ಮಪದ ಅಂಗತಃ. ಚತುರ್ಮುಖ ಬ್ರಹ್ಮದೇವರು ಕೂಡ ಈ ವೈಕುಂಠಗಿರಿ ಮಹಾತ್ಮವನ್ನು ಶ್ರವಣ ಮಾಡಿದವರೇ, ನೀಲಕಂಠನು ಕೂಡ ಶ್ರವಣ ಮಾಡಿ ವಿಷಬಾಧೆ ಪರಿಹಾರ ಮಾಡಿಕೊಂಡಿದ್ದಾನೆ, ದೇವೇಂದ್ರ ಶ್ರವಣ ಮಾಡಿ ಸ್ವರ್ಗಲೋಕದ ಸಿಂಹಾಸನವನ್ನು ಏರಿದ್ದಾನೆ. ಕಿಮುಕ್ತೇನ ವಿಶೇಷೇಣ ತದನಂತ ಫಲಂ ಶೃಣು. ಒಟ್ಟು ಏನು ಹೇಳೋದು, ಎಷ್ಟು ನಿದರ್ಶನ ಹೇಳಬೇಕು, ಒಟ್ಟು ಅನಂತ ಫಲಪ್ರದವಾಗಿದೆ, ಅದನ್ನು ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದ್ದು. ಕೃತೇ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಂ ಅಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲವು ಶ್ರೀ ವೆಂಕಟಾಚಲಂ. ಯುಗಭೇದದಿಂದ ಆ ಪರ್ವತಕ್ಕೆ ನಾಲ್ಕು ಹೆಸರುಗಳು ಬಂದಿತ್ತು. ಕೃತಯುಗದವರು ಆ ಪರ್ವತವನ್ನು ವೃಷಭಾಚಲ ಅಂತ ಕರೀತಾ ಇದ್ರು, ತ್ರೇತಾಯುಗದಲ್ಲಿ ಅದೇ ಪರ್ವತಕ್ಕೆ ಅಂಜನಾಚಲ ಅಂತ ಹೆಸರು ಬಂತು. ದ್ವಾಪರ ಯುಗದವರು ಅದನ್ನ ಶೇಷಾಚಲ ಅಂತ ಕರೀತಾ ಇದ್ರೆ, ಕಲಿಯುಗದವರೆಲ್ಲ ವೆಂಕಟಾಚಲ ಅಂತ ಕರೀತಾ ಇದ್ದಾರೆ. ಹೀಗೆ ವೃಷಭಾಚಲ, ಅಂಜನಾಚಲ, ಶೇಷಾಚಲ, ವೆಂಕಟಾಚಲ ಅಂತ ನಾಲ್ಕು ಹೆಸರುಗಳು ನಾಲ್ಕು ಯುಗಭೇದದಿಂದ ಬಂದಿದ್ದು. ನಾಲ್ಕು ಹೆಸರು ಯಾಕೆ ಬಂತು ಅಂತ ತಿಳ್ಕೊಂಡ್ರೆ ಸಾಕು, ಅದೇ ವೆಂಕಟಾಚಲದ ಮಹಿಮೆಯನ್ನ ತಿಳ್ಕೊಂಡಂತಾಗ. ಆ ನಾಲ್ಕು ಹೆಸರು ಬಂದ ಹಿನ್ನೆಲೆ ಅದರ ಔಚಿತ್ಯವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಸಕಲ ಅಭೀಷ್ಟಗಳು ಸಿದ್ಧಿ ಆಗ್ತವೆ. ಯಾಕೆ ಆ ನಾಲ್ಕು ಯುಗದಲ್ಲಿ ಹೆಸರು ಬಂತು ಅಂತಂದ್ರೆ, ಕೃತಯುಗದಲ್ಲಿ ವೃಷಭಾಚಲ ಅಂತ ಹೆಸರು ಬರಲಿಕ್ಕೆ ಕಾರಣ, ಅಲ್ಲಿ ಒಬ್ಬ ಆ ಪರ್ವತದಲ್ಲಿ ಒಬ್ಬ ವೃಷಭಾಸುರ ಅಂತ ಅಸುರ ಇದ್ದ. ಇವತ್ತೇನು ನಾವು ತಿರುಪತಿ ಬೆಟ್ಟ ಅಂತ ಕರಿತೇವೆ, ಆಗ ಅದೇ ಬೆಟ್ಟದಲ್ಲಿ ಕೃತಯುಗದಲ್ಲಿ ವೃಷಭಾಸುರ ವಾಸ ಮಾಡಿಕೊಂಡಿತ್ತು. ಆ ವೃಷಭಾಸುರನ ಕೆಲಸ ಏನು ಅಂದ್ರೆ, ಪ್ರತಿನಿತ್ಯ ಒಂದು ಅಧೋಮುಖವಾದ ಕರಾಳ ವದನ ಇರತಕ್ಕಂತಹ ನರಸಿಂಹದೇವರು ಸಾಲಿಗ್ರಾಮವನ್ನ ಪೂಜೆ ಮಾಡ್ತಾ ಇದ್ರು. ಪ್ರತಿನಿತ್ಯ ಹೀಗೆ 5000 ವರ್ಷ ನರಸಿಂಹದೇವರು ಸಾಲಿಗ್ರಾಮ ಪೂಜೆ ಮಾಡಿದ್ದಾನಂತ. ಆದ್ರೆ ಅವನು ಮಾಡಿದ ಪೂಜೆ ಎಲ್ಲ ತಾಮಸ ಪೂಜೆ, ಸಾತ್ವಿಕ ಪೂಜೆ ಅಲ್ಲ. ಸಾತ್ವಿಕ ಪೂಜೆ ಮಾಡತಕ್ಕಂಥವರು ಸಾಲಿಗ್ರಾಮದಲ್ಲಿಯೂ ಭಗವಂತನನ್ನು ಪೂಜೆ ಮಾಡ್ತಾರೆ, ಭಗವದ್ ಭಕ್ತರಲ್ಲಿಯೂ ಪರಮಾತ್ಮನ ಪೂಜೆ ಮಾಡ್ತಾರೆ. ಸರ್ವತ್ರ ಪರಮಾತ್ಮ ಕಾಣಿಸ್ತಾನೆ ಸಾತ್ವಿಕರಿಗೆ, ಉತ್ತಮ ಭಾಗವತರಿಗಾಗಿ. ಆದರೆ ಆ ತಾಮಸನಾಗಿರ್ತಕ್ಕಂಥ ವೃಷಭಾಸುರ ನರಸಿಂಹದೇವರ ಸಾಲಿಗ್ರಾಮವನ್ನು ಪೂಜೆ ಮಾಡಿದರೂ ಕೂಡ ಬೇರೆ ಅಲ್ಲಿ ಆ ಬೆಟ್ಟದಲ್ಲಿ ತಪಸ್ಸು ಮಾಡತಕ್ಕಂಥ ಋಷಿಮುನಿಗಳು ಯಾರಿದ್ರು ಅವರಿಗೆಲ್ಲ ಹಿಂಸೆ ಮಾಡ್ತಾ ಇದ್ದಂತೆ. ಸಾಲಿಗ್ರಾಮದ ಪೂಜೆ ಮಾಡೋದು ಆ ಋಷಿಗಳನ್ನು ಹಿಂಸೆ ಮಾಡೋದು, ಇದೆಂಥ ಪೂಜೆ ಆಗ್ತದೆ? ಆ ಋಷಿ ಮುನಿಗಳಲ್ಲಿಯೂ ಕೂಡ ಪರಮಾತ್ಮನ ಸನ್ನಿಧಾನ ಇದೆ ಅಂತ ತಿಳ್ಕೊಂಡು ಅಲ್ಲಿದ್ದ ಭಗವಂತನನ್ನು ಪೂಜೆ ಮಾಡಬೇಕು. ಅವರೂ ಕೂಡ ಪರಮಾತ್ಮನ ಪ್ರತಿಮೆನೆ, ಎಲ್ಲ ಕಡೆಯಲ್ಲಿ ಪರಮಾತ್ಮ ಇದ್ದಾನೆ. ಅದು ಪೂಜೆಯು ಕೂಡ ತಾಮಸ ಪದ್ಧತಿ, ಪೂಜಾ ವಿಧಾನವೂ ಕೂಡ ತಾಮಸವೇ. ಪೂಜಾಂತೆ ಸ್ವಶಿರಃ ಪುಷ್ಪಂ, ಎಲ್ಲ ಪೂಜೆ ಮುಗಿದ ಮೇಲೆ ಕೊನೆಗೆ ಶಿರಃ ಪುಷ್ಪಂ ಸಮರ್ಪಯಾಮಿ ಅಂತ ತನ್ನ ತಲೆಯನ್ನೇ ಕಡಿದು ಸಮರ್ಪಣೆ ಮಾಡ್ತಿದ್ದನು. ಪರಮಾತ್ಮನಿಗೆ ನಮ್ಮ ದೇಹದ ನೆರಳು ಬೀಳಬಾರದು ಅಂತುಂಟು ದೇವರ ಪ್ರತಿಮೆ ಸಾಲಿಗ್ರಾಮದ ಮೇಲೆ. ಅಂಥದ್ದು ಇವನು ತನ್ನ ತಲೆಯನ್ನೇ ಕಡಿದು ಆ ರಕ್ತಸಿಕ್ತವಾದ ತಲೆಬುರುಡೆಯನ್ನ ಶಿರಃಪುಷ್ಪ ಅಂತ ಸಮರ್ಪಣೆ ಮಾಡಿದರೆ ಎಷ್ಟು ಅಶುದ್ಧವಾದ ಪೂಜೆ ಆಯಿತು. ದೇವರ ಪೂಜೆ ಮಾಡುವಾಗ ನಮ್ಮ ತಲೆ ಕೂದಲನ್ನು ಸ್ಪರ್ಶ ಆಗಬಾರದು, ಆ ಪೂಜಾ ಸಾಮಗ್ರಿಗಳಿಗೆ ಅಭಿಷೇಕದ ಜಲಕ್ಕೆ ಆಗಬಾರದು, ಉಗುರಿನ ಸ್ಪರ್ಶ ಆಗಬಾರದು, ನಮ್ಮ ನೆರಳು ಬೀಳಬಾರದು. ಇಷ್ಟೆಲ್ಲ ಇರುವಾಗ ತನ್ನ ತಲೆಯನ್ನು ಕಡಿದು ಆ ಸಾಲಿಗ್ರಾಮಕ್ಕೆ ಅರ್ಪಣೆ ಮಾಡ್ತಾ ಇದ್ದಾನೆ ಅಂದ್ರೆ ಇದು ತಾಮಸ ಪೂಜೆ. ಹೀಗೆ 5000 ವರ್ಷ ಪೂಜೆ ಮಾಡಿ ಋಷಿಗಳಿಗೂ ಹಿಂಸೆ ಕೊಡ್ತಾ ಇದ್ರು. ಎಲ್ಲ ಋಷಿಗಳು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದರು, ಈ ವೃಷಭಾಸುರನ ಕಾಟ ಬಹಳ ಆಗಿದೆ ಅಂತ ಪ್ರಾರ್ಥನೆ ಮಾಡಿದಾಗ ಆ ಪರಮಾತ್ಮ ಒಂದು ದಿವಸ ವೃಷಭಾಸುರ ಪೂಜೆ ಮಾಡಿ ಮುಗಿಸಿದಾಗ ಪ್ರತ್ಯಕ್ಷನಾಗಿ ಬಿಟ್ಟ. ಪ್ರತ್ಯಕ್ಷನಾಗಿ ಏನ್ ವರಬೇಕು, ಯಾಕಿಷ್ಟು ಪೂಜೆ ಮಾಡ್ತಾ ಇದ್ದಿ ಅಂತ ಕೇಳಿದ್ರೆ ಆಗ ಅವನು ಹೇಳ್ತಾನೆ, ಪರಮಾತ್ಮನ ಹತ್ರ ಹೇಳ್ತಾನೆ, ಕೇಶವ ಅನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಠ ಪದಂ ಹರೇ. ಕೇಶವ ಅನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ಅಂತ ಇವನು ಸಂಬೋಧನೆ ಮಾಡಿದ್ದಲ್ಲ, ಈ ರೀತಿ ಹೊಗಳಿಸ್ಕೊಳ್ತಕ್ಕಂಥ ನೀನು ಕೇಶವ, ಬ್ರಹ್ಮರುದ್ರಾದಿಗಳನ್ನ ನಿಯಮನ ಮಾಡತಕ್ಕಂಥವನು, ಅನಂತ ಗುಣಪೂರ್ಣನು, ವೇದ ಪ್ರತಿಪಾದ್ಯನಾಗಿದ್ದಿ, ಸುರೋತ್ತಮನಾಗಿದ್ದೆ ಅಂತ ಎಲ್ಲರ ಕೈಯಿಂದ ಪ್ರಶಂಸೆ ಮಾಡಿಕೊಳ್ತಿದ್ದೀಯಲ್ಲ, ನಿನ್ನನ್ನೇ ನಾನೂ ಕೂಡ ಇಷ್ಟು ದಿವಸ ಪೂಜೆ ಮಾಡಿದೆ ಯಾಕೆ ಅಂದ್ರೆ ನಿನ್ನ ಹತ್ರ ಮೋಕ್ಷ ಕೇಳಲಿಕ್ಕಾಗಲಿ ಅಲ್ಲ, ಸ್ವರ್ಗ ಬೇಕು ಅಂತಲ್ಲ, ಬ್ರಹ್ಮ ಪದವಿ ಬೇಕು ಅಂತಲ್ಲ, ನಿನ್ನ ಹತ್ರ ನಾನು ಬೇಡತಕ್ಕದ್ದು ಯುದ್ಧ ಭಿಕ್ಷಾಂತ ದೇಹಿಮೇ, ನಿನ್ನ ಜೊತೆಗೆ ಯುದ್ಧ ಮಾಡಿ ನೀನು ಸರ್ವೋತ್ತಮ ಅಲ್ಲ ನಾನು ಸರ್ವೋತ್ತಮ ಅಂತ ಮಾಡ್ಕೋಬೇಕಾಗಿ, ಅದಕ್ಕಾಗಿ ನಾನು ಇಷ್ಟು ತಪಸ್ಸು ಮಾಡಿದ್ದು, ನಿನ್ನ ಪ್ರತ್ಯಕ್ಷೀಕರಿಸಿಕೊಂಡು ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಪೂಜೆ ಮಾಡಿದ್ದೇನೆ ಹೊರತು ನನಗಿನ್ಯಾವ ಫಲವೂ ನಿನ್ನಿಂದ ಬೇಕಾಗಿಲ್ಲ. ಅದ್ಯತಂ ಸತ್ಯಮಾಧತ್ಸ್ವ ವಿಕ್ರಮಂ ಪುರುಷೋತ್ತಮ, ನಿನ್ನ ವಿಕ್ರಮ ಪರಾಕ್ರಮವನ್ನು ನನ್ನ ಹತ್ರ ಅದನ್ನು ಸತ್ಯ ಮಾಡಿ ತೋರಿಸು. ದಶ ಅವತಾರ ವಿಭವ ಶ್ರುತಸ್ಥೆ ವಿಕ್ರಮೋಹರೇ, ನಿನ್ನ 10 ಅವತಾರದಲ್ಲಿ ಏನೇನು ಪ್ರಭಾವ ತೋರಿಸಿದ್ದೆ ಅನ್ನೋದನ್ನ ಜನ ಹೇಳ್ತಾರೆ, ಆದರೆ ನನ್ನ ಹತ್ರ ಅದನ್ನು ಸತ್ಯ ಮಾಡಿ ತೋರಿಸು. ಮತ್ಸ್ಯಾವತಾರದಲ್ಲಿ ಮತ್ಸ್ಯರೂಪದಿಂದ ಯಾರೋ ಹಯಗ್ರೀವಾಸುರನನ್ನು ಸಂಹಾರ ಮಾಡಿದ್ದಿ, ಕೂರ್ಮಾವತಾರದಲ್ಲಿ ಭೂಮಿ ಎತ್ತಿದ್ದಿ, ವರಾಹಾವತಾರದಿಂದ ಹಿರಣ್ಯಾಕ್ಷನ ವಧೆ, ಇದೆಲ್ಲ ಮಾಡಿರಬಹುದು ನೀನು, ಆದರೆ ನನ್ನ ಹತ್ರ ನಿನ್ನ ಪರಾಕ್ರಮ ತೋರಿಸಿ ಅದನ್ನು ಸತ್ಯಗೊಳಿಸ್ಕೊ, ಆಮೇಲೆ ನೀನು ಸರ್ವೋತ್ತಮ, ಅಲ್ಲಿಯವರೆಗೆ ನಿನ್ನನ್ನು ಸರ್ವೋತ್ತಮ ಅಂತ ಹೇಗೆ ಒಪ್ಪೋದು? ಅದಕ್ಕೆ ನಾನು ನಿನ್ನನ್ನು ತಪಸ್ಸು ಮಾಡಿದ್ದು, ನೀನು ಬರಬೇಕು ನನ್ನ ಎದುರುಗಡೆ ಯುದ್ಧ ಮಾಡಿ ನಿನ್ನನ್ನು ಸೋಲಿಸಬೇಕು ಅಂತ ನನ್ನ ಉದ್ದೇಶ ಅಂತ ಇಷ್ಟು ಕೇಳ್ಕೊಂಡಿದ್ದಾನೆ. ದೇವಸ್ತದ್ ಭಾರತೀಂ ಶ್ರುತ್ವ ಕಿಂಚಿತ್ ಹಾಸ್ಯ ಮುಖೋ ಹರಿಹಿ, ವೃಷಭಾಸುರ ಕೇಳಿದ ವರ ಕೇಳಿ ಆ ಪರಮಾತ್ಮ ನಕ್ಕು ಬಿಟ್ಟನಂತೆ. ಕಿಂಚಿತ್ ಹಾಸ್ಯ ಮುಖೋ ಹರಿಹಿ, ನಗು ಬಂತು. ಎಲ್ಲರೂ ಕೂಡ ತಾವು ಬದುಕಬೇಕು ಅಂತ ತಪಸ್ಸು ಮಾಡ್ತಾರೆ, ಇವನು ಸಾಯಬೇಕು ಅಂತ ತಪಸ್ಸು ಮಾಡಿದ ಹಾಗೆ ನನ್ನ ಹತ್ರ ಯುದ್ಧಕ್ಕೆ ಬಾ ಅಂತ ಕರಿತಾ ಇದ್ದಾನೆ ಅಂತಂದ್ರೆ ಸಾಯ್ತಾನ ನನ್ನ ಕೈಯಿಂದ, ಅದಕ್ಕೋಸ್ಕರನೇ 5000 ವರ್ಷದಿಂದ ತಪಸ್ಸು ಮಾಡಿದಂತಾಯ್ತಲ್ಲ ಅಂತ ನಕ್ಕು ಬಿಟ್ಟು ಹೇಳ್ತಾನೆ. ಉವಾಚ ವಚನಂ ತಮ್ಮ ರಾಕ್ಷಸಂ ಯುದ್ಧ ದುರ್ಮದಂ ಶ್ರುತ್ವಾ ತದುಕ್ತವಾನ್ ಕೃಷ್ಣಸ್ತಥಾಸ್ವಿತ್ಯರಿಮರ್ದನಃ ತಯೋರ್ ಯುದ್ಧಮಭೂತ್ ತತ್ರ ವೃಷಭ ಶ್ರೀನಿವಾಸಯೋಹೋ. ಶ್ರೀನಿವಾಸ ಯುದ್ಧಕ್ಕೆ ಸನ್ನದ್ಧನಾದ, ವೃಷಭಾಸುರನಿಗೂ ಶ್ರೀನಿವಾಸನಿಗೂ ಆ ಪರ್ವತದಲ್ಲಿ ಯುದ್ಧ ಪ್ರಾರಂಭವಾಯಿತು. ಅದ್ಭುತವಾದಂತಹ ಯುದ್ಧ ನಡೆಯಿತು. ಆ ಕೊನೆಗೆ ಆ ಯುದ್ಧದಲ್ಲಿ ಅವನನ್ನು ಕೆಡವಿ ಅವನ ಶಿರಶ್ಛೇದ ಮಾಡಬೇಕು ಅಂತ ಪರಮಾತ್ಮ ಶ್ರೀನಿವಾಸ ತನ್ನ ಸುದರ್ಶನ ಚಕ್ರವನ್ನ ಭಗವಂತ ಎತ್ತಿದ್ದ. ಶಿರಶ್ಛೇದ ಮಾಡುವುದು ಅಂದ್ರೆ ಹೇಗೆ? ಅವನು ಮಾಡಿಕೊಳ್ತಾನೆ ಇದ್ದ ಪ್ರತಿನಿತ್ಯವೂ ಕೂಡ. ಆ ತಲೆ ಮತ್ತೆ ಬರ್ತಿತ್ತಂತ, ಪ್ರತಿನಿತ್ಯ ಶಿರಪುಷ್ಪವನ್ನು ಸಮರ್ಪಯಾಮಿ ಅಂತ ತಲೆ ಕಡಿದು ಅರ್ಪಿಸಿದರೆ ಮತ್ತೆ ತಲೆ ಪುನಃ ಸೃಷ್ಟಿ ಆಗ್ತದೆ. ಮತ್ತೆ ಪುನಃ ಮಾರನೇ ದಿವಸ ಅದನ್ನ ಅರ್ಪಣೆ ಮಾಡುತ್ತಿದ್ದ, ಮತ್ತೆ ಪುನಃ ಸೃಷ್ಟಿ ಆಗ್ತಿತ್ತು. ಭಗವಂತ ಹೇಳ್ತಾನೆ, ಇದುವರೆಗೆ ನೀನು ಶಿರಶ್ಛೇದ ನೀನೇ ಮಾಡ್ಕೋತಿದ್ದಿ, ಮತ್ತೆ ಮತ್ತೆ ಚಿಗುರು ಹಾಗೆ, ಇನ್ನೊಂದು ಸಲ ಚಿಗುರದೇ ಇರೋ ಹಾಗೆ ನಾನು ಇವತ್ತು ನಿನ್ನ ಶಿರಶ್ಛೇದ ಮಾಡ್ತೆ. ನನ್ನ ಪರಾಕ್ರಮ ತೋರಿಸುವಂತೆ ಎಲ್ಲ ಅಂತಹ ಪರಾಕ್ರಮ ತೋರಿಸ್ತೇನೆ. ಪುನಃ ಚಿಗುರಿರಬಾರ್ದು ಆ ತಲೆ, ಆ ರೀತಿ ಛೇದನ ಮಾಡಲಿಕ್ಕೆ, ಸಮೂಲ ಛೇದನ ಮಾಡಲಿಕ್ಕೆ ನನಗೆ ಬರ್ತದೆ ಅಂತ ಸುದರ್ಶನ ಚಕ್ರ ಎತ್ತಿದಾಗ ವೃಷಭಾಸುರನಿಗೆ ಅವನ ಆಸುರ ಭಾವ ಹೋಗಿಬಿಡ್ತು. ಅಸುರ ಸ್ವಭಾವ ಅದು, ಅಸುರ ಆವೇಶ ಏನಿತ್ತು ಅದೆಲ್ಲ ಹೋಗಿ ಅವನು ಸಾತ್ವಿಕನಾಗೇ ಪರಿವರ್ತನೆ ಹೊಂದಿದ. ವೃಷಭಾಸುರ ಸಾತ್ವಿಕನಾದ. ಆಗಿ ಕೇಳ್ತಾ ಇದ್ದಾನೆ, ಆಗಲಿ ಚಕ್ರಪಾಣಿ ನಮಸ್ತುಭ್ಯಂ ಚಕ್ರಶ ಚರಿತಂ ಶ್ರುತಂ. ಸುದರ್ಶನ ಚಕ್ರ ಹಿಡ್ಕೊಂಡು ನನ್ನ ತಲೆ ಕಡಿಲಿಕ್ಕೆ ಸಿದ್ಧನಾಗಿದ್ದಿ, ನಿನ್ನ ಚಕ್ರದ ಮಹಿಮೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ, ಕೇಳಿದ್ದೇನೆ, ಈಗ ನನಗೆ ಅದು ಅನುಸಂಧಾನಕ್ಕೆ ಬರ್ತಾ ಇದೆ. ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿ ಮೇತಿ ನ ಸಂಶಯ. ನಿನ್ನ ಚಕ್ರದ ತಾಪ ಹೊಂದಿದವರಿಗೆ ಮುಕ್ತಿ ಆಗ್ತದೆ ಅಂತಲೂ ಕೂಡ ಕೇಳಿದ್ದೇನೆ. ಆದ್ರಿಂದ ನಿನ್ನ ಚಕ್ರದ ತಾಪ ಇವತ್ತು ನನಗಾಗ್ಲಿ, ಸುದರ್ಶನ ಚಕ್ರದಿಂದ ನೀನು ನನ್ನ ಶಿರಶ್ಛೇದ ಮಾಡು. ಯಚ್ಚಕ್ರೇಣ ಪುರಾರಾಜ ಕೀರ್ತಿಮಾನ್ ಕೀರ್ತಿಮಾಪ್ತವಾನ್ ತ್ವಚ್ಚಕ್ರೇಣ ಹತ ಶೀಘ್ರಂ ಗಚ್ಚಾಮಿ ತವ ಮಂದಿರಂ. ನಿನ್ನ ಚಕ್ರದಿಂದ ನನ್ನ ವಧೆಯಾದರೆ ನಾನು ನಿನ್ನ ಮಂದಿರಕ್ಕೆ ಪ್ರವೇಶ ಮಾಡ್ತಾ ಇದ್ದೀನಿ, ಮಾಡ್ತೇನೆ, ನನಗೆ ಆ ನಿಶ್ಚಯ ಇದೆ. ಅದರಿಂದ ನನ್ನನ್ನು ಸಂಹಾರ ಮಾಡು. ಆದರೆ ನಾನು ಸತ್ತ ಮೇಲೆ ನನ್ನ ಹೆಸರು ಈ ಪರ್ವತಕ್ಕೆ ಬರಬೇಕು, ನನ್ನ ಹೆಸರಿನಿಂದ ಪ್ರಖ್ಯಾತವಾಗಲಿ ಅಂತ ಇಷ್ಟು ಕೇಳಿಕೊಂಡ. ಪರಮಾತ್ಮ ಹಾಗೆ ಆಗಲಿ ಅಂತ ಹೇಳಿ ಅವನಿಗೆ ಆ ವರ ಕೊಟ್ಟು ಸುದರ್ಶನ ಚಕ್ರ ಪ್ರಯೋಗ ಮಾಡಿ ಅವನ ಶಿರಶ್ಛೇದ ಮಾಡಿ ವೃಷಭಾಸುರನನ್ನು ವಧೆ ಮಾಡ್ತಾನೆ. ಆಮೇಲೆ ವೃಷಭಾಚಲ ಅಂತಲೇ ನಾಮಕರಣ ಆಯಿತು. ಹೀಗೆ ವೃಷಭಾಚಲ ಅನ್ನೋ ಹೆಸರು ಯಾಕೆ ಬಂತು? ಅವನು ಒಬ್ಬ ಅಸುರ, ಅವನು ದುಷ್ಟ, ಅಂಥ ಹೆಸರನ್ನು ಯಾಕೆ ಇಟ್ಟರು ಅಂತ ನೋಡ್ಲಿಕ್ಕೆ ಅನಿಸ್ತದೆ. ಆದರೆ ಯಾಕೆ ವೃಷಭಾಚಲ ಅಂತಲೇ ಹೆಸರಿಡ್ಲಿಕ್ಕೆ ಪರಮಾತ್ಮ ಒಪ್ಪಿದ ಅಂತಂದ್ರೆ, ಅವನು ಅಪಿಚೇತ್ಸು ದುರಾಚಾರ ಭಜತೆ ಮಾಂ ಅನನ್ಯಭಾಕ್ ಸಾಧುರೇ ಅವಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತ ಕೃಷ್ಣ ಹೇಳ್ತಾನೆ. ಅವನು ದುರಾಚಾರಿ ಆಗಿರಬಹುದು, ತನ್ನ ಭಗವಂತನನ್ನು ದ್ವೇಷನೇ ಮಾಡಬೇಕು ಅಂತ, ಪರಮಾತ್ಮನಿಗೆ ದ್ರೋಹ ಮಾಡಬೇಕು, ಅವನು ಸರ್ವೋತ್ತಮ ಅಲ್ಲ, ಅವನ ಪರಾಕ್ರಮ ಇಲ್ಲ ಅಂತ ಮಾಡಬೇಕು, ಇಷ್ಟು ಉದ್ದೇಶ ಇಟ್ಟುಕೊಂಡು ಯುದ್ಧ ಮಾಡಿದರೂ ಕೂಡ ಕೊನೆಗೆ ಪರಿವರ್ತನೆ ಹೊಂದಿದ. ಚಕ್ರಪಾಣೇ ನಮಸ್ತುಭ್ಯಂ ಅಂತ ಸಾತ್ವಿಕನಾಗಿ ಪರಿವರ್ತನೆ ಹೊಂದಿ ಕ್ಷಮಾಯಾಚನೆ ಮಾಡಿ, ಇತ್ಯುಕ್ತೋ ದೇವರಾಜೇನ ವೃಷಭೋ ದಂಡವದ್ ಭುವಿ ಪ್ರಣಿಪತ್ಯಾಹ ವಿಶ್ವೇಶಂ ಅಸ್ತುವತ್ ರಾಕ್ಷಸೇಶ್ವರ. ದಂಡ ಪ್ರಣಾಮ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಪರಿವರ್ತನೆ ಹೊಂದಿದ, ಸಾತ್ವಿಕನಾದ, ಆದ್ರಿಂದ ಅವನ ಹೆಸರನ್ನು ಇಟ್ಟಿದ್ದ. ಇದರಿಂದ ಮನುಷ್ಯ ಒಂದೇ ರೀತಿ ದುರಾಚಾರಯುತನಾಗಿರೋದಲ್ಲ, ಯಾವುದೋ ಒಂದು ಸಹವಾಸದಿಂದ ಅಥವಾ ಯಾರದ್ದೋ ಶಾಪದಿಂದ ದಾರಿ ತಪ್ಪಿ ನಡೆದಿರಬಹುದು. ಆದರೆ ಅದನ್ನು ತಿದ್ದುಪಡಿ ಮಾಡಿಕೊಂಡು ಸನ್ಮಾರ್ಗಕ್ಕೆ ಬರಬೇಕು, ಸಾತ್ವಿಕನಾಗಬೇಕು ಅನ್ನೋದೇ ತಾತ್ಪರ್ಯ. ವೃಷಭಾಸುರ ಈ ರೀತಿ ವರ್ತನೆ ಮಾಡಿದ್ದು ನೋಡಿದರೆ ಅದು ಯಾವುದೋ ಒಬ್ಬ ಸಜ್ಜೀವ, ಒಳ್ಳೆ ಜೀವ. ವೃತ್ರಾಸುರ ಅವನ ಹೇಗೆ ಶಾಪಗ್ರಸ್ತನಾಗಿದ್ನೋ, ಚಿತ್ರಕೇತು ಅನ್ನುವಂಥ ಗಂಧರ್ವ ಶಾಪಗ್ರಸ್ತನಾಗಿ ವೃತ್ರಾಸುರನಾದ. ಅದರಂತೆ ಇವನು ಯಾರೋ ಒಬ್ಬ ಸಜ್ಜೀವ ಶಾಪಗ್ರಸ್ತನಾಗಿ ವೃಷಭಾಸುರ ಅಂತ ಆಗಿದ್ದ. ಆ ಶಾಪದ ಅವಧಿ ಮುಗಿತು. ಆಗ ಪರಮಾತ್ಮನಲ್ಲಿ ಭಕ್ತಿ ಮಾಡಿ, ನಿನ್ನ ಚಕ್ರದಿಂದಲೇ ನನಗೆ ತಾಪ ಉಂಟಾಗಬೇಕು, ವಧೆ ಬರಬೇಕು, ನನಗೆ ನಿನ್ನ ಮಂದಿರ ಸಿಗ್ತದೆ, ನಿನ್ನ ಲೋಕ ನನಗೆ ಸಿಗ್ತದೆ ಅಂತ ಹೇಳಿ ಪ್ರಶಂಸೆ ಮಾಡಿ ಸತ್ತಿದ್ದಾನೆ. ಆದ್ದರಿಂದ ಪರಮಾತ್ಮ ವೃಷಭಾಚಲ ಅಂತ ನಾಮಕರಣ ಮಾಡಿ. ಹೀಗೆ ವೃಷಭಾಚಲ ಅನ್ನೋ ಹೆಸರಿನಿಂದ ನಾವು ತಿಳ್ಕೊಳ್ಬೇಕಾದದ್ದು ಹರಿಸರ್ವೋತ್ತಮತ್ವ. ವೃಷಭಾಸುರ ಅದರ ಮೇಲೆ ಸವಾಲು ಹಾಕಿದ, ನಿನ್ನ ಸರ್ವೋತ್ತಮತ್ವದ ಬಗ್ಗೆನೆ ನಾನು ಸವಾಲು ಹಾಕ್ತೇನೆ ಅಂತ ಸವಾಲು ಹಾಕಿ ಕೊನೆಗೂ ನೀನೇ ಸರ್ವೋತ್ತಮ ಅಂತ ಪ್ರಶಂಸೆ ಮಾಡಿ ಸತ್ತ. ಹೀಗೆ ಹರಿಸರ್ವೋತ್ತಮ ಅಂತ ಹೇಳಿ ಸತ್ತವನಾದ್ದರಿಂದ ಅವನ ಹೆಸರನ್ನು ಆ ಬೆಟ್ಟಕ್ಕೆ ಇಟ್ಟಿದ್ದಾನೆ. ಹರಿಸರ್ವೋತ್ತಮತ್ವ ಅನುಸಂಧಾನ ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಮೊದಲು ಅಂದಿದ್ದಿಲ್ಲ, ಆದರೂ ಬದಲಾವಣೆಯಾಗಿ ಹರಿಸರ್ವೋತ್ತಮತ್ವ ಹೇಳಿ. ಇನ್ನು ಜನಕರಾಜ ಕೇಳ್ತಾನೆ, ಕಥಮಂಜನ ಶೈಲೇತಿ ತ್ರೇತಾಯಾಮ್ ನಾಮಮೇವದ. ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಹೆಸರ್ಯಾಕೆ ಬಂತು? ಅಂಜನಾದೇವಿ ಅಂತ ತ್ರೇತಾಯುಗದಲ್ಲಿದ್ದು ಕೇಸರಿಯ ಪತ್ನಿ, ಕೇಸರಿ ಎಂಬಂತಹ ಕಪಿ, ಆ ಕಪಿ ಹೆಂಡತಿನೇ ಅಂಜನಾದೇವಿ. ಅವರಿಗೆ ಸಂತಾನ ಆಗಿದ್ದಿಲ್ಲ, ಮಕ್ಕಳಾಗಿದ್ದಿಲ್ಲ. ಆಗ ಆ ಅಂಜನಾದೇವಿ ಮತಂಗ ಋಷಿಗಳನ್ನ ಹೋಗಿ ಪ್ರಾರ್ಥನೆ ಮಾಡ್ತಾಳೆ, ಸಂತತಿ ಆಗಬೇಕು, ನೀವು ಅನುಗ್ರಹ ಮಾಡ್ರಿ ಅಂತ. ಮತಂಗ ಋಷಿಗಳು ಹೇಳಿದ್ರು, ಆ ತಿರುಪತಿ ಬೆಟ್ಟ ಏನಿದೆ ಅದರ ಮೇಲಿರುವ ಆಕಾಶಗಂಗೆಯಲ್ಲಿ, ಆಕಾಶಗಂಗಾ ಅಂತ ಒಂದು ತೀರ್ಥ ಇದೆ, ಅಲ್ಲಿ ನಿತ್ಯ ಸ್ನಾನ ಮಾಡಿ ಭಗವದ್ ಆರಾಧನೆ ಮಾಡು ನೀನು, ಅದರಿಂದ ಶ್ರೇಷ್ಠ ಸಂತತಿ ಆಗ್ತದೆ. ಎಂಥ ಸಂತತಿ! ಪುತ್ರೋ ಭವಿಷ್ಯತಿ ಗುಣಾಧಿಕ ತೇನ ಪುಣ್ಯೇನ, ಪುತ್ರೋ ಭವಿಷ್ಯತಿ ಗುಣಾಧಿಕ ತೇ ಪುತ್ರೋ ಭವಿಷ್ಯತಿ ಗುಣಾಧಿಕ. 12 ವರ್ಷವಾದರೂ ತಪಸ್ಸು ಮಾಡು, 12 ವರ್ಷದ ತಪಸ್ಸಿನಿಂದ ನಿನಗೆ ಗುಣಾಧಿಕನಾಗಿರ್ತಕ್ಕಂಥ ಮಗ ಹುಡ್ತಾನೆ ಅಂತ ಆ ವಿಶೇಷಣ ಕೊಟ್ಟಿದ್ದಾರೆ ಮತಂಗ ಋಷಿಗಳು. ಗುಣಾಧಿಕ ಮಗ ಹುಡ್ತಾನೆ, ಆಯ್ತು ಅಂತ ಅವಳು ಅಲ್ಲಿ ಹೋದ. ಈ ಕೇಸರಿ ಎಂಬ ಕಪಿಗೂ ಕೂಡ ಭರದ್ವಾಜ ಋಷಿಗಳ ಅನುಗ್ರಹ ಆಗಿತ್ತು. ಅಂಜನಾದೇವಿಗೆ ಮತಂಗ ಋಷಿಗಳು ಈ ರೀತಿ ಅನುಗ್ರಹ ಮಾಡಿದ್ರು, 12 ವರ್ಷ ತಪಸ್ಸು ಮಾಡು, ಮಗ ಹುಡ್ತಾನೆ ಅಂತ. ಕೇಸರಿ ಎಂಬ ಕಪಿ ಒಂದ್ಸಲ ಭರದ್ವಾಜ ಋಷಿಗಳಿಗೆ ಬಹಳ ಸೇವೆ ಮಾಡಿದ್ದಂತೆ. ಸೇವೆ ಅಂದ್ರೆ ಇನ್ನೇನಿಲ್ಲ, ಭರದ್ವಾಜ ಅನ್ನೋ ಋಷಿಗಳು ಗೋಕರ್ಣಕ್ಕೆ ಯಾತ್ರೆ ಹೊರಟಿದ್ದರಂತೆ. ದಾರಿಯಲ್ಲಿ ಶಂಖಶಬಲ ಅಂತ ಒಬ್ಬ ಅಸುರ ಯಾತ್ರಿಕರಿಗೆಲ್ಲ ವಿಘ್ನ ಮಾಡ್ತಿದ್ದ. ಭರದ್ವಾಜರು ಹೋಗುವಾಗ ಸರಿಯಾಗಿ ಅವನು ವಿಘ್ನ ಮಾಡಲಿಕ್ಕೆ ಬಂದ ಶಂಖಶಬಲಾಸುರ. ಆ ವೇಳೆಗೆ ಅಲ್ಲಿ ಬಂದಂತಹ ಕೇಸರಿ ಕಪಿ ಆ ಶಂಖಶಬಲಾಸುರನನ್ನೇ ಕೊಂದು ಭರದ್ವಾಜರಿಗೆ ಯಾತ್ರೆ ಸುಗಮಾಗುವ ಹಾಗೆ ಮಾಡಿಬಿಟ್ಟು. ಅಂದ ಗೋಕರ್ಣ ಯಾತ್ರೆ ಬಹಳ ಸುಗಮಾಯಿತು ಭರದ್ವಾಜ ಋಷಿಗಳಿಗೆ ಶಂಖಶಬಲಾಸುರ ಸತ್ತದ್ರಿಂದ. ಆಗ ಅವರು ಕೇಸರಿಯನ್ನು ಕೇಳಿದ್ರಂತೆ, ವರ ಕೊಟ್ರು, ಅವರೇ ಅನುಗ್ರಹ ಮಾಡಿ ವರ ಕೊಟ್ರು, ನನಗೆ ಈ ಯಾತ್ರಾ ವಿಘ್ನವನ್ನ ಈ ಶಂಖಶಬಲಾಸುರನನ್ನ ನೀನು ಸಂಹರಿಸಿ ಪರಿಹಾರ ಮಾಡಿದ್ರಿಂದ ನಿನಗೆ ಭಗವಂತ ಆದ ಮೇಲೆ ಅನಂತರದ ಸ್ಥಾನದಲ್ಲಿ ಅಂದ್ರೆ ಲಕ್ಷ್ಮೀ ಆದ ಮೇಲೆ, ಲಕ್ಷ್ಮೀನಾರಾಯಣರಾದ ಮೇಲೆ ಪರಿಗಣಿತನಾಗತಕ್ಕಂಥ ವಾಯುದೇವರು ಒಂದು ಅಂಶದಿಂದ ನಿನಗೆ ಮಗನಾಗಿ ಹುಟ್ಟುತ್ತಾರೆ ಅಂತ ಭರದ್ವಾಜ ಋಷಿಗಳೇ ವರ ಕೊಟ್ಟಿದ್ರು. ಆ ಕಡೆ ಭರದ್ವಾಜರ ವರವೂ ಇತ್ತು, ಇಲ್ಲಿ ಅಂಜನಾದೇವಿ ತಪಸ್ಸು ಮಾಡಿದ್ದು, 12 ವರ್ಷ ತಪಸ್ಸಿನ ಫಲವಾಗಿ ವಾಯುದೇವರೇ ಬಂದು ಒಂದು ಫಲವನ್ನು ಭಕ್ಷಣ ಮಾಡಲಿಕ್ಕೆ ಕೊಟ್ಟೋದ್ರಂತ, ರೂಪಾಂತರದಿಂದ ಬಂದು ಕೊಟ್ಟೋದ್ರು. ಪೂರ್ಣೇ ಸಂವತ್ಸರೇ ಜಾತೆ ವಾಯುದೇವೋ ಮಹಾಬಲ ಫಲಮಾಹೃತ್ಯ ಭಕ್ಷಾರ್ಥಂ ಪ್ರತ್ಯಹಂ ಶತದಾನ್ ಮರುತ. ಪ್ರತಿ ದಿವಸ ಕೊಡ್ತಾ ಇದ್ರು. ಆ ತಪಸ್ಸು ಪೂರ್ತಿ ಆದ ಮೇಲೆ ಒಂದು ವಿಶಿಷ್ಟವಾದ ಫಲವನ್ನು ಕೊಟ್ಟರು. ಆ ಫಲ ಭಕ್ಷಣ ಮಾಡಿದ್ದ ಅಷ್ಟರಿಂದಲೇನೆ ಅಂಜನಾದೇವಿ ಗರ್ಭವನ್ನು ಧರಿಸಿದ್ದಾಳೆ. ಆಮೇಲೆ ಗರ್ಭ ಪರಿಪೂರ್ಣ ಆದ ಮೇಲೆ ಅಥಸಾ ದಶಮಾಸಾಂತೆ ಶುಶುವೆ ಪುತ್ರಮುತ್ತಮಂ, ಉತ್ತಮನಾದಂಥ ಮಗನಿಗೆ ಜನ್ಮ ಕೊಟ್ಲು. ಹನುಮಂತಮಿಮಂ ಪ್ರಾಹು ಮುನಯೋ ವೀತಕಲ್ಮಷಾಹ. ಹನುಮಂತ ಅಂತ ಎಲ್ಲ ಋಷಿಗಳು ಅವನಿಗೆ ನಾಮಕರಣ ಮಾಡಿದ್ದಾರೆ. ಅಂಜನಾ ವ್ರತಮಾಸ್ಥಾಯ ಪುತ್ರಂ ಪ್ರಾಪಗಿರೀಶ್ವರೇ. ಆ ಬೆಟ್ಟದಲ್ಲಿ ತಪಸ್ಸು ಮಾಡಿದ್ದರಿಂದ ಆ ಪುಣ್ಯದಿಂದ ಅಂಜನಾದೇವಿಗೆ ಪುತ್ರೋತ್ಪತ್ತಿ ಆಯಿತು. ಎಲ್ಲ ಋಷಿಗಳಿಗೂ ಸಂತೋಷ ಆಯಿತು. ಹನುಮಂತ ಅಂತ ನಾಮಕರಣ ಮಾಡಿದರು. ಹನುಮಂತ ಅಂತಂದ್ರೆ ಹನು ಅಂತಂದ್ರೆ ಜ್ಞಾನ ಅಂತ ಅರ್ಥ. ಹನು ಶಬ್ದೋ ಜ್ಞಾನವಾಚಿ. ಹನು ಅಂದರೆ ಜ್ಞಾನ, ಪ್ರಶಸ್ತವಾದಂಥ ಹರಿಸರ್ವೋತ್ತಮತ್ವ ಜ್ಞಾನ ಉಳ್ಳವನಾದ್ರಿಂದ ಹನುಮಂತ ಅಂತ ಹೆಸರು ಬಂತು. ಇನ್ನೊಂದರ್ಥ ಹನು ಅಂತಂದ್ರೆ ಪ್ರಶಸ್ತವಾದ ಮುಖ ಅಂತರ್ಥ. ಹನುಮಂತ ದೇವರ ಮೂತಿ ಇದೆಯಲ್ಲ, ಅದ್ಭುತವಾದಂತಹದ್ದು, ಬಹಳ ಪ್ರಶಸ್ತವಾದದ್ದು. ಯಾಕೆಂದ್ರೆ ಹುಟ್ಟಿ ಸ್ವಲ್ಪ ದಿವಸಕ್ಕೆ ಸೂರ್ಯಗ್ರಹಣ ಬಂತಂತೆ. ಸೂರ್ಯಗ್ರಹಣ ಬಂದಾಗ ಹನುಮಂತ ದೇವರು ಅಲ್ಲಿದ್ದರು. ಸೂರ್ಯಗ್ರಹಣ, ಸೂರ್ಯನಿಗೆ ಗ್ರಹಣ ಆಗ್ತಾ ಇದೆಯಲ್ಲ, ಅದನ್ನು ತಪ್ಪಿಸಬೇಕು, ಆ ರಾಹುವನ್ನು ಓಡಿಸಬೇಕು ಅಂತ ರಾಹುವನ್ನು ಹಿಮ್ಮೆಟ್ಟಿಸಲಿಕ್ಕೆ ಹನುಮಂತ ಅಲ್ಲಿ ಹಾರಿದ್ನಂತೆ ಸೂರ್ಯಬಿಂಬಕ್ಕೆ. ಹನುಮಂತ ಬಂದ ವೇಗ, ಇವನ ವೀರ್ಯ ಪರಾಕ್ರಮ ನೋಡಿ ರಾಹು ಹೆದರಿ ಇಂದ್ರನ ಬಳಿ ಹೋದ್ನಂತೆ. ಗ್ರಹಣ ಬಿಟ್ಟು ಇಂದ್ರನ ಹತ್ರ ಹೋಗಿ, ಸೂರ್ಯ ನನ್ನ ಆಹಾರ, ನಾನು ನುಂಗಬೇಕಾದದ್ದು, ಇನ್ಯಾರೋ ಬಂದು ಸೂರ್ಯನ ನುಂಗಲಿಕ್ಕೆ ಬಂದಿದ್ದಾರೆ ಅಂತ ರಾಹು ಭ್ರಮಿಸಿ ಹನುಮಂತನ ಮೇಲೆ ದೂರು ಕೊಟ್ಟನಂತೆ. ಇಂದ್ರದೇವರು ತತ್ಕಾಲದಲ್ಲಿ ಸ್ವಲ್ಪ ಅಸುರಾವೇಶಕ್ಕೆ ಒಳಗಾಗಿ ರಾಹುವಿನ ಮಾತು ಕೇಳಿ ವಜ್ರಾಯುಧದಿಂದ ಹನುಮಂತನ ಮೂತಿಗೆ ಹೊಡೆದರಂತೆ. ಏನಾಗಬೇಕಾಗಿತ್ತು ಮೂತಿ ಹನುಮಂತನ ಮೂತಿ ವಜ್ರಾಯುಧದಿಂದ ಪ್ರಹಾರ ಮಾಡಿದ್ರೆ ಪರ್ವತವೇ ಪುಡಿ ಪುಡಿ ಆಗ್ತಿತ್ತು ವಜ್ರಾಯುಧದ ಏಟಿಗೆ ಹನುಮಂತನ ಮುಖಕ್ಕೆ ಪ್ರಹಾರ ಮಾಡಿದ ಇಂದ್ರ. ಭಂಗೇ ಪ್ರಸಕ್ತೇಪಿ ನಭಂಗ ಮಾಪ ಹನುಶಿಶೋರ್ಯ ಧನುಮಾಂಸ್ತೋಸೌ. ಆ ಶಿಶುರೂಪದಲ್ಲಿದ್ದಂಥ ಹನುಮಂತನ ಮೂತಿ ನುಚ್ಚು ನೂರಾಗಬೇಕಾಗಿತ್ತು. ಭಂಗೇ ಪ್ರಸಕ್ತೇಪಿ ನಭಂಗ ಮಾಪ ಹನುಶಿಶೋಹೋ ಅಂತಾರೆ ಪಂಡಿತಾಚಾರ್ಯ, ನಾರಾಯಣ ಪಂಡಿತಾಚಾರ್ಯ ಶ್ಲೋಕ. ಪುಡಿ ಪುಡಿ ಆಗಬೇಕಾಗಿತ್ತು, ಅಂಥ ಭಂಗ ಬರಬೇಕಾಗಿತ್ತು, ಆದರೆ ಏನು ಭಂಗ ಬರಲಿಲ್ಲ. ಆದ್ರಿಂದ ಪ್ರಶಸ್ತವಾದ ಹನು ಆ ಮೂತಿ ಉಳ್ಳವರಾದ್ರಿಂದ ಹನುಮಾನ್ ಅಂತ ಹೆಸರು ಬಂತದ್ದು. ಹೀಗೆ ದೇವೇಂದ್ರ ಈ ರೀತಿ ಮಾಡಿದಾಗ ವಾಯುದೇವರು ಹನುಮಂತನಿಗೆ ಇಂದ್ರ ಹೊಡೆದ್ನಲ್ಲ ಅಂತ ಕ್ಷಣಕಾಲ ಕೋಪಿಸಿಕೊಂಡಂತೆ ಮಾಡಿದ್ರು. ಇಡೀ ಜಗತ್ತಿನ ಶ್ವಾಸೋಚ್ಛ್ವಾಸ ನಿಂತು ಹೋಗ್ಲಿಕ್ಕಾಗಿತ್ತಂತ ಒಂದಕ್ಕೆ. ಆಮೇಲೆ ಎಲ್ಲ ದೇವತೆಗಳ ಪ್ರಾರ್ಥನೆಯಂತೆ ಪುನಃ ತಮ್ಮ ವ್ಯಾಪಾರ ಶುರು ಮಾಡಿದ್ರು. ಇದು ಹನುಮಂತ ಅಂತ ಹೆಸರು ಬರಲಿಕ್ಕೆ ಹೀಗೆ ಕಾರಣ. ಸ್ವಭಾವತೋ ದುಷ್ಟ ಜನಾಸಹೋಸೋ ಅಂತಾರೆ. ಸ್ವಾಭಾವಿಕವಾಗಿ ಹನುಮಂತ ದುಷ್ಟರನ್ನ ಕಂಡ್ರೆ ಸಹನೆ ಇತ್ತು. ಆದ್ರಿಂದ ರಾಹುವನ್ನ ಹಿಮ್ಮೆಟ್ಟಿಸಲಿಕ್ಕೆ ಅಂತ ಹೋದರೆ ಇಂದ್ರನ ಕೈಯಿಂದ ಪ್ರಹಾರ ಆಯಿತು. ಏನೂ ಆಗಲಿಲ್ಲ, ಪ್ರಶಸ್ತವಾಗಿತ್ತು ಮೂತಿ. ಆದ್ರಿಂದ ಹನುಮಾನ್ ಅಂತ ಹೆಸರು ಬಂತು. ಇವೆಲ್ಲ ತಪ್ಪು ಕಲ್ಪನೆ. ಇಂದ್ರನ ವಜ್ರಾಯುಧದ ಏಟಿನಿಂದ ಹನುಮಂತನ ಮೂತಿ ಊದ್ಕೊಂಡಿತು, ಬಾವು ಬಂತು, ಇದೆಲ್ಲ ತಪ್ಪು ಕಲ್ಪನೆ. ಏನಾಗಲಿಲ್ಲ ಅಂತಾರೆ, ನಭಂಗ ಮಾಪ ಹಾಗೆ ತಿಳ್ಕೊಳ್ಬೇಕು. ಇಂಥ ಹನುಮಂತನ ಜನ್ಮ ಆದದ್ರಿಂದ ಆ ಪರ್ವತಕ್ಕೆ ಅಂಜನಾಚಲ ಅಂತ ಹೆಸರಿಡಲಿಲ್ಲ, ಹನುಮಂತಾಚಲ ಅಂತ ಹೆಸರಿಡಲಿಲ್ಲ, ಅಂಜನಾಚಲ ಅಂತ ಇಟ್ರು. ಯಾಕೆಂದ್ರೆ ಇಂಥ ಮಗುವನ್ನ ಹಡೆದಿದ್ದಾಳಲ್ಲ ತಾಯಿ ಮಹಾನುಭಾವಳು, ಅವಳ ಹೆಸರಿಡಬೇಕು, ಅವಳಿಗೆ ಕೀರ್ತಿ ಬರಬೇಕು ಅಂತ ಮಾಡಿ. ಒಳ್ಳೆ ಮಕ್ಕಳು ಹುಟ್ಟಿದರೆ ತಾಯಿ ಕೀರ್ತಿ, ಎಂಥ ಮಗನನ್ನು ಹಡೆದಿದ್ದಾಳೆ ಆ ಮಹಾತಾಯಿ ಅಂತ ಪ್ರಶಂಸೆ ಮಾಡ್ತಾರೆ. ಅದೇ ರೀತಿ ಮಗ ಕೆಟ್ಟವನಾದ್ರೆ ಏನ್ ಹಡದ್ಲೋ, ಯಾವ ಗಳಿಗೆಲ್ಲ ಹಡದ್ಲೋ ಅಂತ ಅವಾಗ್ಲೂ ರಾಜ ಹೇಳಿದ್ದಾರೆ. ಅದರಿಂದ ಅಂಜನಾದೇವಿಗೆ ಕೀರ್ತಿ ಬರಲಿ ಅಂತ ಹೇಳಿ ಆ ಹೆಸರಿಟ್ಟಿದ್ದಾರೆ. ಜನಕರಾಜ ಮತ್ತೆ ಕೇಳಿದ, ಮುಂದೆ ಶೇಷಾಚಲ ಅಂತ ಯಾಕೆ ಹೆಸರು ಬಂತು? ದ್ವಾಪರ ಯುಗದಲ್ಲಿ ಒಮ್ಮೆ ಪರಮಾತ್ಮ ಶೇಷದೇವರನ್ನ ದ್ವಾರಪಾಲಕ ಅಂತ ಮಾಡಿದ್ದಂತೆ. ಜೈವಿದ್ಯರು ಆವಾಗ ಶಿಶುಪಾಲ ದಂತವಕ್ರರಾಗಿ ಭೂಮಿಯಲ್ಲಿ ಹುಟ್ಟಿದಂತಹ ಸಂದರ್ಭ. ಶಿಶುಪಾಲ ದಂತವಕ್ರರಾಗಿದ್ದರು, ಶೇಷದೇವರು ತಾತ್ಕಾಲಿಕವಾಗಿ ದ್ವಾರಪಾಲಕರಾಗಿದ್ದರು. ಅದೇ ವೇಳೆಗೆ ವಾಯುದೇವರು ಪರಮಾತ್ಮನ ಬಳಿ ಯಾವುದೋ ಒಂದು ವಿಶೇಷ ಮಂತ್ರಾಲೋಚನೆಗಾಗಿ ಬಂದಿದ್ದ. ದ್ವಾರೇತಂ ಹೃದಯ ಮಾಸ ರುಕ್ಮದಂಡೇನ ಸರ್ಪರಾಟ್. ಶೇಷದೇವರು ತಡೆದು ಬಿಟ್ಟರು ವಾಯುದೇವರನ್ನು. ಅಗತ್ಯವಾದ ಮುಖ್ಯವಾದ ಒಂದು ಕಾರ್ಯ ವಿಚಾರ ಮಾತಾಡಬೇಕಾಗಿದೆ, ಒಳಗೆ ಬಿಡು ಅಂತಂದ್ರೆ ಬಿಡ್ತಾ ಇಲ್ಲ. ನಾನು ನಿನಗಿಂತ ದೊಡ್ಡವನು, ನನ್ನ ಅನುಮತಿ ಕೇಳಿ ಹೋಗಬೇಕು, ಇದು ಶೇಷದೇವರ ವಾದ. ವಾಯುದೇವರು ಹೇಳಿದರು, ಪರಮಾತ್ಮನಿಗೆ ಮಾತ್ರ ಹೇಳುವಂತಹದ್ದು ಸಣ್ಣವರಾದ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾಯುದೇವರು. ಹೀಗಾಗಿ ಯಾರು ದೊಡ್ಡವರು ಅಂತ ವಿವಾದ ಪ್ರಾರಂಭ ಆಯಿತು, ಶೇಷ ವಿವಾದ ಎತ್ತಿತ್ತು. ಒಳಗಿನಿಂದ ಪರಮಾತ್ಮ ಹೊರಗೆ ಬಂದು ಏನು ವಿಚಾರ ಅಂತ ಕೇಳಿದಾಗ ಶೇಷದೇವರು ಹೇಳ್ತಾರೆ, ನಾನು ಉತ್ತಮ. ಶೇಷದೇವರ ಯುಕ್ತಿ ಏನಿತ್ತು? ನಾನು ಯಾವಾಗಲೂ ಭಗವಂತನ ಅಂತಃಪುರದಲ್ಲಿ ಇರ್ತಕ್ಕವನು ನಾನು, ವಾಯು ನೀನೆಲ್ಲೋ ಹೊರಗಡೆ ಅಲ್ಲಿ ಇಲ್ಲಿ ಅಡ್ಡಾಡುವವನು ನೀನು, ನಾನು ಪರಮಾತ್ಮನಿಗೆ ಅಂತರಂಗದಲ್ಲಿರುವವನು, ನಾನು ಶ್ರೇಷ್ಠ ಅಂತ ವಾಯುದೇವರು ಒಳ್ಳೆ ಯುಕ್ತಿ ಹೇಳಿದರು. ಅಂತಃಪುರದಲ್ಲಿದ್ದ ಮಾತ್ರದಿಂದ ನೀನು ಶ್ರೇಷ್ಠ ಆಗ್ತಿ ಅಂತ ತಿಳ್ಕೋಬೇಡ, ಭಗವಂತನ ಪ್ರೀತಿಗೆ ಕಾರಣ ಆಗಿದೆ. ವಿಶೇಷ ಪ್ರೀತಿ ಯಾರ ಮೇಲೆ ಇಟ್ಟಿರ್ತಾರೆ ಅವರು ಶ್ರೇಷ್ಠರು. ನೀನು ಅಂತಃಪುರದಲ್ಲಿದ್ದ ಮಾತ್ರದಿಂದ ಶ್ರೇಷ್ಠ ಆಗುವುದಿಲ್ಲ. ಒಂದು ಬೆಕ್ಕು ಮನೆಯ ಒಳಗೆ ಅಂತಃಪುರದಲ್ಲಿ ಎಲ್ಲ ಕಡೆ ಬೆಕ್ಕು ಓಡಾಡ್ತಿರ್ತದೆ, ಆನೆ ಹೊರಗೇ ಇರ್ತದೆ. ಹೊರಗಿದ್ದ ಆನೆ ಶ್ರೇಷ್ಠನೋ ಒಳಗೆ ಓಡಾಡ್ತಕ್ಕಂಥ ಬೆಕ್ಕು ಶ್ರೇಷ್ಠನೋ ಅಂತ ಕೇಳಿ. ಭೃತ್ಯ ಕಾಲು ಒತ್ತಿರ್ತಕ್ಕಂಥ ಭೃತ್ಯ ರಾಜ ಮಲಗಿದ ಮಂಚದ ಮೇಲೆ ಕೂತಿರ್ತಾನೆ, ಮಂಚದ ಮೇಲೆ ಕೂತ್ಕೊಂಡು ಆ ರಾಜನ ಕಾಲು ಒತ್ತುತ್ತಾ ಇರ್ತಾನೆ, ಮಂಚದ ಮೇಲೆ ಕೂತಿದ್ದಾನೆ ಅಂತ ಭೃತ್ಯ ಶ್ರೇಷ್ಠನೋ ಅಥವಾ ಪ್ರತ್ಯೇಕ ಒಂದು ಅರಮನೆ ಮಾಡಿಕೊಂಡಿರ್ತಕ್ಕಂಥ ರಾಜಕುಮಾರ ಶ್ರೇಷ್ಠನು, ಯಾರು ಶ್ರೇಷ್ಠ ಹೇಳು? ಹೀಗೆ ವಾಯುದೇವರ ವಾದ ಇತ್ತು. ಭಗವಂತ ಬಂದಾಗ ಪರಮಾತ್ಮನ ಬಳಿಯೇ ಈ ವಿಚಾರ ವಾಯು ಶೇಷದೇವರು ತಗೊಂಡು ಹೋಗ್ತಾರೆ. ಆಗ ಭಗವಂತ ಹೇಳ್ತಾನೆ, ಯಾರು ಶ್ರೇಷ್ಠರು ಅಂತನ್ನೋದನ್ನ ಬಲಾಬಲ ಪರೀಕ್ಷೆಯಿಂದ ತೀರ್ಮಾನ ಮಾಡಿಬಿಡೋಣ. ಯಾರಿಗೆ ಬಲ ಜಾಸ್ತಿ ಇದೆಯೋ ಅವರು ಶ್ರೇಷ್ಠರು. ಉತ್ತರ ದಿಕ್ಕಿನಲ್ಲಿ ಆನಂದಾದ್ರಿ ಅಂತ ಭೂಮಿಯಲ್ಲಿ ಒಂದು ಪರ್ವತ ಇದೆ, ಮೇರು ನಂದನ, ಶೇಷ ನೀನು ಆನಂದಾದ್ರಿಯನ್ನು ಗಟ್ಟಿ ಹಿಡಬೇಕು, ಸುತ್ತ ಹಾಕಿ ಅದನ್ನು ಬಂಧಿಸಿಡಬೇಕು. ಶಕ್ತಿ ಇದ್ರೆ ವಾಯುದೇವರು ಅದನ್ನ ಹಾರಿಸಿ ಬಿಡಬೇಕು, ದಬ್ಬಿ ಬಿಡಬೇಕು. ಆವಾಗ ಅವರಿಗೆ ಬಲ ಜಾಸ್ತಿ ಇದ್ರೆ ಅವ್ರು ದೊಡ್ಡವರಾಗ್ತಾರೆ, ಅವರಿಗೆ ದಬ್ಬಲಿಕ್ಕೆ ಆಗದೇ ಇದ್ರೆ ನೀನು ಶ್ರೇಷ್ಠನಾಗ್ತಾನೆ. ಇಷ್ಟು ಹೇಳಿದ್ದೇ ತಡ ಶೇಷದೇವರು ಹೋಗಿ ವಿಷದ ಗಾಳಿ ಬಿಡ್ತಾ ಆ ಆನಂದಾದ್ರಿಯನ್ನು ಸುತ್ತುವರೆದು ಅದನ್ನ ಬಂಧಿಸಿ ನಿಂತು ಬಿಟ್ರು. ವಾಯುದೇವರು ಆ ಶೇಷನ ವಿಷದ ಗಾಳಿಗಾಗಲಿ ಯಾವುದಕ್ಕೂ ವಿಚಲಿತರಾಗದೆ ಅನಾಯಾಸವಾಗಿ ಎಡಗೈಯಿಂದ ಕಿರಿಬೆರಳಿನಿಂದ ಹಾರಿಸಿಬಿಟ್ರಂತ. 51 ಯೋಜನ ದೂರ ಅಂತರಿಕ್ಷದಲ್ಲಿ ಈ ಕಡೆ ಬಂತು ದಕ್ಷಿಣಕ್ಕೆ. ಎಂಥ ವೇಗದಿಂದ ಬಂತು, ಅದೇ ವೇಗದಿಂದ ಏನಾದರೂ ಬಿದ್ದಿದ್ರೆ ಆ ಅದನ್ನ ಸುತ್ತ ಹಾಕಿದ್ರಲ್ಲ ಶೇಷದೇವರು, ಶೇಷ ಸಮೇತ ಹರಿಸಿಬಿಟ್ಟಿದ್ರಂತೆ ವಾಯುದೇವ್. ಶೇಷದೇವರಿಗೂ ಆಘಾತ ಆಗ್ತಿತ್ತು, ಭೂಮಿ ಪುಡಿ ಆಗ್ತಿತ್ತು, ಆ ರೀತಿ ಪರ್ವತ ಬೀಳ್ತಿತ್ತು ಅಂತ. ವಾಯುದೇವರೇ ಅದನ್ನ ನಿಧಾನವಾಗಿ ಅದರೊಳಗೆ ಪ್ರವೇಶ ಮಾಡಿ ನಿಧಾನವಾಗಿ ಇಳಿಯುವ ಹಾಗೆ ಮಾಡಿ. ಹೀಗೆ ಉತ್ತರ ದಿಕ್ಕಿನಲ್ಲಿದ್ದಂಥ ಆನಂದಾದ್ರಿ ಶೇಷ ವಾಯುದೇವರ ಸಂವಾದದಿಂದ ದಕ್ಷಿಣಕ್ಕೆ ಬಂದು 51 ಯೋಜನ ದೂರ ಬಂದು ಸುವರ್ಣಮುಖರಿ ನದಿ ತೀರದಲ್ಲಿ ಇಳಿತು ಆ ಪರ್ವತ. ಆಮೇಲೆ ಶೇಷದೇವರಿಗೆ ಮದ ಹೋಯ್ತು. ಶೇಷೋ ಗತ ಮದಃಪಶ್ಚಾತ್ ತುಷ್ಟಾವ ಮರುತಾಂಪತಿಂ. ಶೇಷದೇವರು ಅವರ ಅಹಂಕಾರ ಹೋದ ಮೇಲೆ ಆಗ ಆ ವಾಯುದೇವರನ್ನ ಪ್ರಶಂಸೆ ಮಾಡ್ತಿದ್ದಾರೆ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ತನ್ಮಾಂ ಅವತು. ನೀವೇ ಪರಮಾತ್ಮನ ಮುಖ್ಯ ಸನ್ನಿಧಾನ ಪಾತ್ರರು, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂದ್ರೆ ನೀವೇ ಭಗವಂತನ ಸನ್ನಿಧಾನಕ್ಕೆ ಮುಖ್ಯ ಪಾತ್ರರು. ಇದನ್ನ ನಾನು ಯಥಾರ್ಥವಾಗಿ ತಿಳ್ಕೊಂಡಿದ್ದೇನೆ, ಎಲ್ರಿಗೂ ಯಥಾರ್ಥವಾಗಿ ಹೇಳ್ತೇನೆ, ಈ ತತ್ವ ನನ್ನನ್ನು ಕಾಪಾಡಲಿ ಅಂತ ಸ್ತೋತ್ರ ಮಾಡಿ ವಾಯುದೇವರನ್ನು ಸಂತೋಷಪಡಿಸಿದರು ಶೇಷದೇವರು. ಆಮೇಲೆ ಶೇಷನಿಗೆ ಪ್ರೀತಿ ಆಗಲಿ ಅಂತ ಹೇಳಿ ವಾಯುದೇವರೇ ಅದಕ್ಕೆ ಶೇಷಾಚಲ ಅಂತ ನಾಮಕರಣ ಮಾಡಿದರು. ಹೀಗೆ ಶೇಷದೇವರಿಗೂ ವಾಯುದೇವರಿಗೂ ಬಲಾಬಲ ಪರೀಕ್ಷೆ ಏರ್ಪಟ್ಟು ವಾಯುದೇವರೇ ಆ ಪರ್ವತವನ್ನ ಬಲ ಹಾಕಿ ದಬ್ಬಿದರು. ಆಗ ಶೇಷಾಚಲ ಅಂತ ಹೆಸರು ಬಂತು. ಇಲ್ಲಿ ಒಂದು ಸಂದೇಹ ಬರ್ತದೆ, ಬಲ ಜಾಸ್ತಿ ಇದ್ದು ಕೂಡಲೇ ಅವರು ಶ್ರೇಷ್ಠರಾಗ್ತಾರೋ? ವಾಯುದೇವರಿಗೆ ಬಲ ಜಾಸ್ತಿ ಇದೆ ಅಂತ ಅವರು ಶ್ರೇಷ್ಠರಾಗುವುದಾದ್ರೆ ಎಷ್ಟೋ ಮಂದಿ ಬಲಿಷ್ಠರು ಶ್ರೇಷ್ಠರಾಗಿ ಶ್ರೇಷ್ಠರೇ ಕನಿಷ್ಠರಾಗಬೇಕಾಗ್ತದೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ, ದೇವತೆಗಳಲ್ಲಿ ಬಲಾಬಲ ಪರೀಕ್ಷೆ, ಮನುಷ್ಯರಲ್ಲಿ ಅಲ್ಲಂತ. ಮನುಷ್ಯರಲ್ಲಿ ಯಾರು ಶ್ರೇಷ್ಠರು ಅಂತ ತೀರ್ಮಾನ ಮಾಡಬೇಕಾದ್ರೆ ಜ್ಞಾನದಿಂದ ಪರೀಕ್ಷೆ ಮಾಡುತ್ತೆ. ಯಾರಿಗೆ ಜ್ಞಾನ ಇದೆ ಅವರು ಶ್ರೇಷ್ಠರು. ದೇವತೆಗಳಲ್ಲಿ ಬಲ ಇದ್ದಲ್ಲಿ ಜ್ಞಾನ ಇದ್ದೇ ಇರ್ತದೆ, ಮನುಷ್ಯರಲ್ಲಿ ಆ ನಿಯಮ ಇಲ್ಲ, ಬಲ ಇದ್ದಲ್ಲಿ ಜ್ಞಾನ ಇರ್ತದೆ ಅಂತ. ದೇವತೆಗಳಲ್ಲಿ ಬಲ ಇದ್ದಲ್ಲಿ ಜ್ಞಾನ ಇರ್ತದೆ, ಬಲ ಇದ್ದಲ್ಲಿ ಭಕ್ತಿ ಇರ್ತದೆ, ಬಲ ಶ್ರೇಷ್ಠವಾಗಿದ್ದರೆ ಜ್ಞಾನ ಭಕ್ತಿಗಳು ಇದ್ದೇ ಇರ್ತದೆ. ಆದ್ರಿಂದ ಪ್ರತ್ಯಕ್ಷವಾಗಿ ಕಾಣಿಸ್ತದಾದ್ರಿಂದ ಬಲಾಬಲ ಪರೀಕ್ಷೆ ಮಾಡಿಬಿಡ್ತಾರೆ. ಜ್ಞಾನ ಪರೀಕ್ಷೆ ಅಷ್ಟು ಸುಲಭವಾಗಿ ಗೊತ್ತಾಗುವುದು, ಬಲಾಬಲ ಪರೀಕ್ಷೆ ಸುಲಭ ಅಂತ ಅದನ್ನು ಹೇಳಿದ್ದಾನೆ ಪರಮಾತ್ಮ ಅಷ್ಟೇ ಹೊರತು ಎಲ್ಲಾ ಕಡೆನೂ ಕೂಡ ಬಲ ಜಾಸ್ತಿ ಇದ್ದವರು ಶ್ರೇಷ್ಠರು ಅಂತ ತೀರ್ಮಾನ ಅಲ್ಲ ಅಂತ ಆಚಾರ್ಯ ನಿರ್ಣಯ ಕೊಡ್ತಾರೆ. ಇವರು ದೇವತೆಗಳಾದ್ರಿಂದ ಬಲಾಬಲ ಪರೀಕ್ಷೆಯಿಂದ ತೀರ್ಮಾನ ಮಾಡಿದರು. ಶೇಷಾಚಲ ಅಂತ ಈ ರೀತಿ ಬಂತು. ಅಂತೂ ಮೊದಲನೇ ಯುಗದಲ್ಲಿ ಬಂದ ಹೆಸರು ವೃಷಭಾಚಲ, ಅದು ಹರಿಸರ್ವೋತ್ತಮತ್ವವನ್ನು ತಿಳಿಸ್ತಕ್ಕಂಥ. ಎರಡನೇ ಯುಗದಲ್ಲಿ ಬಂದಂತಹ ಹೆಸರು ಅಂಜನಾಚಲ, ಅದು ಹನುಮಂತನನ್ನು ಆಂಜನೇಯನ ಸ್ಮರಣೆ ತಂದುಕೊಡ್ತಕ್ಕಂಥದ್ದು. ಮೂರನೇ ಯುಗ ದ್ವಾಪರ ಯುಗದಲ್ಲಿ ಬಂದ ಹೆಸರು ಶೇಷಾಚಲ, ಅದು ವಾಯುದೀವೋತ್ತಮತ್ವಕ್ಕೆ ಸೂಚಕವಾಗಿ. ವೃಷಭಾಚಲ ಅಂದ್ರೆ ಹರಿಸರ್ವೋತ್ತಮ ಅಂತ ಅರ್ಥ ನೆನಪಿಗೆ ಬರಬೇಕು, ಅಂಜನಾಚಲ ಅನ್ನೋ ಹೆಸರು ಕೇಳಿದಾಗ ಹನುಮಂತನ ಸ್ಮರಣೆ ಬರಬೇಕು. ಅದರಿಂದ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾರ್ಧವೇತ್. ಎಲ್ಲ ಗುಣಗಳು ಬರೋದು ಹನುಮಂತನ ಸ್ಮರಣೆಯಿಂದ. ಹನುಮಂತನ ಸ್ಮರಣೆ ತಂದುಕೊಡುವ ಹೆಸರೇ ಅಂಜನಾಚಲ. ಶೇಷಾಚಲ ಅನ್ನೋದಂತೂ ಸ್ಫುಟವಾಗಿ ವಾಯುದೇವರ ಜೀವೋತ್ತಮತ್ವವನ್ನು ಹೇಳತಕ್ಕಂಥ ಹೆಸರು. ನಾಲ್ಕನೇ ಯುಗದಲ್ಲಿ ಅಂದರೆ ಕಲಿಯುಗದಲ್ಲಿ ಅದಕ್ಕೆ ವೆಂಕಟಾಚಲ ಅಂತ ಹೆಸರು ಬಂತು. ಕಲಿಯುಗದಲ್ಲಿ ವೆಂಕಟಾಚಲದ ಹತ್ತಿರವೇ ಕಾಳಹಸ್ತಿಯಲ್ಲಿ ಮಾಧವ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಪುರಂದರ ಅನ್ನೋ ಬ್ರಾಹ್ಮಣರ ಮಗ ಮಾಧವ ಅನ್ನೋ ಬ್ರಾಹ್ಮಣ. ಎಲ್ಲ ಉಪನಯನ ಸಂಸ್ಕಾರ ಆಯಿತು, ಮದುವೆ ಆಯಿತು, ಚೆನ್ನಾಗಿ ದ್ವಿತೀಯ ಯುವ ಭಾಸ್ಕರ ಒಳ್ಳೆ ವರ್ಚಸ್ವಿಯಾಗಿ ಪಂಚಯಜ್ಞ ಪರಾಯಣನಾಗಿ ಜೀವನ ಮಾಡಿಕೊಂಡಿದ್ದ ಮಾಧವ ಬ್ರಾಹ್ಮಣ. ಆದರೆ ಅಂಥ ಮಾಧವ ಮದುವೆ ಆಗಿತ್ತು, ಎಲ್ಲ ಆಗಿತ್ತು. ಅಂಥ ಮಾಧವ ಬ್ರಾಹ್ಮಣನಿಗೆ ಒಂದು ಹಗಲಿನಲ್ಲಿ ದುರ್ಬುದ್ಧಿ ಬಂತು, ಸ್ತ್ರೀ ಸಂಘ ಮಾಡುವ ದುರ್ಬುದ್ಧಿ ಬಂತು. ಹೆಂಡತಿಯನ್ನು ಕೇಳಿದ, ಅವಳು ಬುದ್ಧಿವಾದ ಹೇಳಿದ್ದು ಇದು ನಿಷಿದ್ಧ, ಸೂರ್ಯ ಇರತಕ್ಕಂತಹ ವೇಳೆ ಮನೆಯಲ್ಲಿ ಅಗ್ನಿಹೋತ್ರ ಹಿರಿಯರೆಲ್ಲ ಇದ್ದಾರೆ, ದಿವಾಸಂಗ ನಿಷಿದ್ಧ, ದಿವಾಸಂಗ ಕೂಡದದು ಅಂತ ಎಷ್ಟು ಒತ್ತಾಯ ಮಾಡಿದರೂ ಕೂಡ ಅವನು ಬಹಳ ಬಲವಂತ ಮಾಡ್ತಾನೆ. ಆಗ ಅವಳೇ ಹೇಳಿದ್ದು, ಹಾಗಾದ್ರೆ ಮನೆ ಬಿಟ್ಟು ದೂರ ಹೋಗ್ರಿ ಕಾಡಿಗೆ, ನಾನು ಬರ್ತೇನೆ ಅಂತ ಹೇಳಿ ಅವನನ್ನು ಕಳಿಸಿ ತಾನು ಮನೆಯಲ್ಲಿ ನೀರು ತರ್ತೇನೆ ಅಂತ ಸುಳ್ಳು ಹೇಳಿ ಹಿಂದೆ ಬಂದು ಹಿಂದೆ ಅಲ್ಲಿ ಅಗ್ನಿಹೋತ್ರಾದಿಗಳಿದ್ದ ಸ್ಥಳದಲ್ಲಿ ಇಂಥ ನಿಷಿದ್ಧ ಕಾರ್ಯ ಮಾಡಿಕೊಡುದು ಅಂತ ಕಳಿಸಿದ್ರು. ಆದ್ರೆ ಏನಾಯ್ತು, ಆ ಮಾಧವ ಬ್ರಾಹ್ಮಣ ಕಾಡಿಗೆ ಹೋಗುವಾಗ ಅಲ್ಲಿ ಒಬ್ಬ ಚಂಡಾಲ ಕನ್ನಿಕೆಯನ್ನು ನೋಡಿದ, ಕುಂತಲ ಅನ್ನುವಂತಹ ಚಂಡಾಲ ಕನ್ನಿಕೆಯನ್ನು ನೋಡಿ ಅವಳ ಮೇಲೆ ಅವನಿಗೆ ಆಸೆ ಉಂಟಾಯಿತು. ಹಿಂದೆ ಬರುವ ಹೆಂಡತಿಯನ್ನ ಸುಳ್ಳು ಹೇಳಿ ಕಳಿಸಿದ, ನೀನು ಹೇಳಿದ್ದೆಲ್ಲ ನನಗೆ ಮನಸ್ಸಿಗೆ ಬಂದಿದೆ, ಅದರಿಂದ ನಾನು ಬರ್ತೇನೆ, ಮನೆಗೆ ಬರ್ತೇನೆ ಹೋಗು ಅಂತ ಹಿಂದೆ ಕಳಿಸಿ ಅವಳನ್ನು ವಾಪಸ್ ಕಳಿಸಿ ತಾನು ಆ ಕುಂತಲೆ ಸಂಘ ಮಾಡ್ತಾನೆ. ಅವಳು ಬೇಕಾದಷ್ಟು ಬುದ್ಧಿವಾದ ಹೇಳಿದ್ದು, ಇವನು ಹತ್ರ ಹೋದಾಗ ಇವನು ಕಾಮಾತುರನಾಗಿ ಬರ್ತಿದ್ದಾನೆ ಅಂತ ತಿಳ್ಕೊಂಡು ಅವಳೇ ಬುದ್ಧಿವಾದ ಹೇಳ್ತಾಳೆ, ಬ್ರಾಹ್ಮಣರು ನೀವು, ನಿಮ್ಮ ಶರೀರ ಎಂಥ ದಿವ್ಯವಾದ ಸಂಸ್ಕಾರವನ್ನು ಪಡೆದಿರತಕ್ಕಂಥ, ಗರ್ಭಾಧಾನ ಆಗುವಾಗ ಗರ್ಭ ಪ್ರವೇಶ ಮಾಡುವಾಗಲೂ ವೇದ ಮಂತ್ರಗಳಿಂದ ಗರ್ಭ ಪ್ರವೇಶ, ಸೀಮಂತೋನ್ನಯನ ಅನ್ನುವಂತಹ ಒಂದು ಸಂಸ್ಕಾರ, ಹುಟ್ಟಿದಾಗಲೂ ವೇದ ಮಂತ್ರಗಳಿಂದಲೇನೆ ಜಾತಕರ್ಮ, ಅನ್ನಪ್ರಾಶನ ಆಗಬೇಕಾದರೂ ವೇದ ಮಂತ್ರಗಳಿಂದ ಅನ್ನಪ್ರಾಶನ, ಚೌಲ, ಉಪನಯನ, ವಿವಾಹ ಎಲ್ಲ ವೇದ ಮಂತ್ರಗಳಿಂದ ದಿವ್ಯವಾದ ಸಂಸ್ಕಾರ ಪಡೆದ ಶರೀರ ನಿಮ್ಮದು. ಸಂಧ್ಯಾವಂದನಾದಿಗಳಲ್ಲಂತೂ ಆಪೋಹಿಷ್ಠ ಮೇಭುವ ಇತ್ಯಾದಿ ಮಂತ್ರಗಳಿಂದ ಎಷ್ಟು ಪವಿತ್ರ ಆಗ್ತದೆ ಬ್ರಾಹ್ಮಣರ ದೇಹ. ಹೀಗೆ ಅನೇಕ ಸಂಸ್ಕಾರಗಳನ್ನು ಪಡೆದು ಬಹಳ ಪವಿತ್ರವಾದಂತಹ ದೇಹ ನಿಮ್ಮ ದೇಹ. ಜೊತೆಗೆ ಭಗವಂತನ ಅವನಿಗೆ ನೈವೇದ್ಯ ಮಾಡಿದ್ದನ್ನೇ, ನಿವೇದನೆ ಮಾಡಿದ ನೈವೇದ್ಯವನ್ನೇ ಸ್ವೀಕಾರ ಮಾಡಿ ಪವಿತ್ರವಾದ ಹೊಟ್ಟೆ ನಿಮ್ಮದು, ಭಗವಂತನ ದರ್ಶನ ಮಾಡಿ ಪವಿತ್ರವಾದ ಕಣ್ಣು ನಿಮ್ಮದು, ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಹೂವು ತುಳಿಸಿ ಏರಿಸಿ ಪವಿತ್ರವಾದ ಕೈ ನಿಮ್ಮದು, ಕ್ಷೇತ್ರ ಯಾತ್ರೆ ಮಾಡಿ ಪಾವನವಾದ ಕಾಲು ನಿಮ್ಮದು, ಭಗವಂತನಿಗೆ ಅರ್ಪಿತವಾದ ಗಂಧವನ್ನೇ ಆಘ್ರಾಣ ಮಾಡಿದಂಥ ಘ್ರಾಣೇಂದ್ರಿಯ ಮೂಗು ನಿಮ್ಮದು. ಹೀಗೆ ಹರಿನಾಮ ಕಲಾಪೇನ ಭಗವಂತನ ನಾಮಕೀರ್ತನೆ ಮಾಡಿ ಎಂಥ ಪವಿತ್ರವಾದ ನಾಲಿಗೆ ನಿಮ್ಮದು. ಇಷ್ಟೆಲ್ಲ ಪವಿತ್ರವಾದ ದೇಹ ಅನೇಕ ಸಂಸ್ಕಾರಗಳನ್ನು ಪಡೆದದ್ದು, ಎಲ್ಲ ಇಂದ್ರಿಯಗಳಿಂದ ಪರಮಾತ್ಮನ ಆರಾಧನೆ ಮಾಡಿ ಕಣ್ಣು ಕಿವಿ ಹರಿಕಥಾ ಶ್ರವಣದಿಂದ ಪುರಾಣ ಶ್ರವಣದಿಂದ ಪವಿತ್ರವಾದ ಕಿವಿ ನಿಮ್ಮದು. ಹೀಗೆ ಕಣ್ಣು ಕಿವಿ ಮೂಗು ನಾಲಿಗೆ ಬಾಯಿ ಹರಿ ನೈವೇದ್ಯವನ್ನು ಊಟ ಮಾಡಿದ ಹೊಟ್ಟೆ ಕಾಲು ಎಲ್ಲ ಅವಯವಗಳು ಕೂಡ ಪರಮ ಪಾವನ ಸಾರ್ಥಕವಾಗಿದೆ. ನನ್ನ ಜನ್ಮ ಏನು ಕೇಳ್ತೀರಿ, ಚಂಡಾಲ ಜಾತಿಯಲ್ಲಿ ಹುಟ್ಟಿದ್ದೇನೆ, ನಮಗೆ ಯಾವ ಸಂಸ್ಕಾರವೂ ಇಲ್ಲ, ಗರ್ಭ ಪ್ರವೇಶ ಮಾಡಬೇಕಾದ್ರೆ ಸಂಸ್ಕಾರ ಇಲ್ಲ, ಹುಟ್ಟಿದಾಗ ಸಂಸ್ಕಾರ ಇಲ್ಲ, ವೇದ ಮಂತ್ರಗಳಿಂದ ಯಾವ ಸಂಸ್ಕಾರವೂ ನಮ್ಮ ಶರೀರಕ್ಕೆ ನಡೆಯೋದಿಲ್ಲ. ಈ ರೀತಿ ಸಂಸ್ಕಾರಹೀನವಾದ ಶರೀರ ನಮ್ಮ ಜೊತೆಗೆ ನಿಮ್ಮ ದೇಹದ ಮಹಿಮೆ ಹೇಳಿದೆ, ನನ್ನ ದೇಹದ ಕಥೆ ದುರವಸ್ಥೆ ಎಂಥದ್ದು ಅಂತಂದ್ರೆ, ಗೋಹತ್ಯೆ ಮಾಡಿದಂಥ ಕೈ ನಂದು, ಭಗವಂತನಿಗೆ ಅರ್ಚನೆ ಮಾಡಿದ ಕೈ ನಿಮ್ಮದಾದರೆ ಗೋಹತ್ಯೆ ಮಾಡಿದಂಥ ಕೈ ನಂದು, ಹರಿನೈವೇದ್ಯ ಹೊಟ್ಟೆಯಲ್ಲಿ ತುಂಬಿ ಪವಿತ್ರವಾದ ಹೊಟ್ಟೆ ನಿಮ್ಮದಾಗಿದ್ರೆ ಸುರ ಮಾಂಸ ಆಚನೇನ, ಸುರ ಮಾಂಸ ಮಧ್ಯ ಮಾಂಸಗಳಿಂದ ತುಂಬಿದ ಚರ್ಮದ ಚೀಲ ನನ್ನ ಹೊಟ್ಟೆ, ಹರಿಮಂದಿರಕ್ಕೆ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ ಕಾಲು ಬ್ರಾಹ್ಮಣ ನಿಂದಾಗಿದ್ರೆ ನನ್ನ ಕಾಲು ಎಂಥದ್ದು, ಜಾರಗೃಹಕ್ಕೆ ಜಾರರು ವಿಟರು ಅಂಥವರ ಮನೆಗೆ ಯಾತ್ರೆ ಮಾಡಿದ ಬೆಳೆಸಿದಂಥ ಪಾದ ನಂದು, ನಾಲಿಗೆ ಹರಿನಾಮ ಕೀರ್ತನೆ ಮಾಡಿ ಪವಿತ್ರವಾದ ನಾಲಿಗೆ ನಿಮ್ಮದಾದರೆ ಆಡಬಾರದ ವ್ಯಭಿಚಾರ ಕಥೆಗಳು ಅದರ ವಾರ್ತೆಗಳನ್ನೇ ಆಡಿದ ನಾಲಿಗೆ ನನ್ನ ನಾಲಿಗೆ, ಕಿವಿ ಎಂದೂ ಹರಿಕಥಾ ಶ್ರವಣ ಮಾಡಿದ್ದಲ್ಲ, ಕೆಟ್ಟ ಕೆಟ್ಟ ವಿಚಾರ ವಾರ್ತೆಗಳನ್ನೇ ಕೇಳಿದ ಕಿವಿ ನಂದು. ಹೀಗೆ ಗೋಹತ್ಯೆ ಮಾಡಿದ ಕೈ, ಜಾರಗೃಹಕ್ಕೆ ಯಾತ್ರೆ ಮಾಡಿದಂತಹ ಕಾಲು, ಹೊಟ್ಟೆ ಮಧ್ಯ ಮಾಂಸಗಳಿಂದ ತುಂಬಿ ಹೋಗಿದೆ, ಈ ರೀತಿಯಾಗಿ ಪರಮ ನೀಚವಾದಂತಹ ದುಸ್ಥಿತಿ ಉಳ್ಳದ್ದು ನನ್ನ ದೇಹ. ಏತಾದೃಶಸ್ಯ ದೇಹಸ್ಯ, ಇಷ್ಟು ಪವಿತ್ರವಾದ ನಿಮ್ಮ ದೇಹಕ್ಕೂ ಈ ದೇಹಕ್ಕೂ ಸಮಾಗಮ ಅಂತ ಅನ್ನೋದು ನಿಷಿದ್ಧ, ಪವಿತ್ರವಾದ ನಿಮ್ಮ ದೇಹ ಅಂತಹ ಪವಿತ್ರವಾದ ದೇಹದ ಜೊತೆಗೆ ಇರಬೇಕಾದ, ಅದರಿಂದ ನಾವು ಚಂಡಾದ್ದು ನಮ್ಮ ತಂಟೆಗೆ ಬರಬಾರದು ಅಂತ ಅವಳು ಬುದ್ಧಿವಾದ ಹೇಳಿದ್ರೆ, ಆ ಇವನು ಹೇಳ್ತಾನೆ, ಆ ಜಾತಿಗಳೆಲ್ಲ ಇಲ್ಲೇ ಇಲ್ಲ ನನ್ನ ದೃಷ್ಟಿಯಲ್ಲಿ, ಎರಡೇ ಜಾತಿ, ಪುರುಷ ಜಾತಿ ಸ್ತ್ರೀ ಜಾತಿ ಎಂದು ಬಿಟ್ಟಂತ. ಇವನಿಗೆ ಪೂರ ತಲೆ ಕೆಟ್ಟಿದೆ ಅಂತ ಓಡ್ಲಿಕ್ಕೆ ಶುರು ಮಾಡಿದ್ರು. ಬೆನ್ನತ್ತಿ ಬಂದು ಅವಳನ್ನು ಹಿಡಿದು ಬಲಾತ್ಕಾರೇಣ ಬಹುಜೇತಾಂ, ಬಲಾತ್ಕಾರ ಮಾಡಿ ಅವಳನ್ನು ಅನುಭೋಗ ಮಾಡ್ತಾನೆ. ಆಗ ಅವಳಿಗೆ ಸಿಟ್ಟು ಬರ್ತದೆ, ಇನ್ನು ನೀನು ಭ್ರಷ್ಟನಾದಿ, ಇಷ್ಟು ಹೇಳಿದ್ರೂ ಕೇಳಲಿಲ್ಲ, ಭ್ರಷ್ಟನಾದಿ, ಶಿಖ ತೆಗೆದುಬಿಡು, ಸಂಪೂರ್ಣ ಮುಂಡನ ಮಾಡಿಕೊ, ಗೋಮಾಂಸ ಭಕ್ಷಣೆ ಮಾಡು, ಮದ್ಯಪಾನ ಮಾಡು ಅಂತ ತನ್ನ ಯಜ್ಞೋಪವೀತ ಕಿತ್ತು ಹಾಕು ಎಲ್ಲ ಭ್ರಷ್ಟನನ್ನು ಒಳಿಸಿ ತನ್ನ ಜಾತಿಯಲ್ಲೇ ಸೇರಿಸಿಕೊಂಡರು. ಹೀಗೆ 12 ವರ್ಷಗಳ ಕಾಲ ಮಾಧವ ಬ್ರಾಹ್ಮಣ ಅವಳ ಜೊತೆಗಿದ್ದ, ಹೆಂಡತಿಯನ್ನು ಬಿಟ್ಟ, ತಂದೆ ತಾಯಿಗಳು ಹೋದ ಮೇಲೆ ಅವರಿಗೆ ಮಾಡಬೇಕಾದ ಕರ್ಮನೂ ಮಾಡಲಿಲ್ಲ, ಇಷ್ಟು ಭ್ರಷ್ಟನಾಗಿದ್ದ. ಆ ಕುಂತಲೆ ಸತ್ತ ಮೇಲೆ ಹುಚ್ಚಿಡಿದಂತಾಯಿತು, ಅಲ್ಲಿ ಇಲ್ಲಿ ತಿರುಗ್ತಾ ಇದ್ದಾನೆ ಒಬ್ಬಂಟಿಗನಾಗಿ. ಕೆಲವರು ಉತ್ತರ ಭಾರತದಿಂದ ತಿರುಪತಿಗೆ ಯಾತ್ರೆಗೆ ಬರುವಾಗ ಯಾತ್ರಿಕರ ಮಧ್ಯದಲ್ಲಿ ಸೇರಿದ, ಅವರ ಎಂಜಲನ್ನೇ ತಿಂದುಕೊಂಡು ಉಚ್ಚಿಷ್ಟ ಭಕ್ಷಣೆ ಮಾಡ್ತಾ ಅವರ ಜೊತೆಗೆ ಬಂದ. ಅವರು ತಿರುಪತಿ ಬೆಟ್ಟ ಏರುವಾಗ ತಾನೂ ಏರ್ತಾ ಇದ್ದಾನೆ. ಆ ಪರ್ವತಾರೋಹಣ ಮಾಡಿದಂತೆ ಅವನಿಗೆ ದೇಹದಲ್ಲಿದ್ದಂಥ ಆ ಪಾಪ ಎಲ್ಲ ವಮನ ರೂಪದಿಂದ ಹೊರಗೆ ಬಂತು. 12 ವರ್ಷದಿಂದ ಏನು ಪಾಪ ಸಂಗ್ರಹ ಮಾಡಿದ್ದ ತಿರುಪತಿ ಬೆಟ್ಟ ಏರುವಾಗ ಅದೆಲ್ಲ ವಾಂತಿಯಾಗಿ ಹೊರಗೆ ಬಂತು. ಪಾಪ ಮೇಲೆ ಬರುವಷ್ಟು ಹೊತ್ತಿಗೆ ಎಲ್ಲ ಸಕಲ ಪಾಪ ನಿರ್ಮುಕ್ತನಾಗಿದ್ದ, ಪುಣ್ಯವಂತನಾದ. ಚತುರ್ಮುಖ ಬ್ರಹ್ಮದೇವರು ಬಂದು ಅವನನ್ನ, ನಿನ್ನ ಸಕಲ ಪಾಪ ನಿರ್ಮುಕ್ತನಾಗಿದ್ದಿ, ಇಲ್ಲೇ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಇಲ್ಲೇ ನೀನು ದಿವ್ಯವಾದ ಈ ಪರ್ವತದಲ್ಲಿ ಶರೀರ ಪರಿತ್ಯಾಗ ಮಾಡು, ಮುಂದೆ ಆಕಾಶರಾಜನಾಗಿ ಹುಟ್ಟು. ಆಗ ಜಗತ್ಪತಿಯಾಗಿರ್ತಕ್ಕಂಥ ಪರಮಾತ್ಮ ನಿನ್ನ ಅಳಿಯನಾಗ್ತಾನೆ, ಜಗನ್ಮಾತೆ ನಿನ್ನ ಮಗಳಾಗಿ ಹುಟ್ಟುತ್ತಾಳೆ, ಇಂಥ ಭಾಗ್ಯ ನಿನಗೆ ಪರ್ವತಾರೋಹಣದಿಂದ ಬಂದಿದೆ ಅಂತ ಬ್ರಹ್ಮದೇವರೇ ಹೇಳಿ ಆ ಪರ್ವತಕ್ಕೆ ವೆಂಕಟಾಚಲ ಅಂತ ನಾಮಕರಣ ಮಾಡಿದ್ರಂತ. ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪ ದಾಹನ ಶಕ್ತಿತ. ವೇಂ ಅಂದ್ರೆ ಪಾಪ, ಕಟ ಅಂದ್ರೆ ಕಟದಾಹೆ, ಕಟ ಅಂದ್ರೆ ದಹನ ಮಾಡತಕ್ಕಂಥದ್ದು, ಅಚಲ ಅಂದ್ರೆ ಪರ್ವತ, ವೆಂಕಟಾಚಲ ಅಂದ್ರೆ ಪಾಪವನ್ನು ಸುಡತಕ್ಕಂಥ ಪರ್ವತ. ಹೀಗೆ ಬ್ರಹ್ಮದೇವರು ನಾಮಕರಣ ಮಾಡಿದ್ರಂತ. ಈ ಪ್ರಕಾರ ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು ಬರಲಿಕ್ಕೆ ಇಷ್ಟು ಕಾರಣ. ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ ವೇದವ್ಯಾಸದೇವರು. ಬ್ರಾಹ್ಮಣರ ಶರೀರ ಎಷ್ಟು ಸಂಸ್ಕಾರ ಅದಕ್ಕಾಗಿರ್ತದೆ, ಯಾವ್ಯಾವ ಕಾರ್ಯಗಳನ್ನು ಮಾಡಿ ಅದು ಪವಿತ್ರ ಮಹತ್ವವನ್ನು ಸಂಪಾದನೆ ಮಾಡಿರ್ತದೆ, ಬೇರೆಯವರು ಅದನ್ನು ಮಾಡದೇ ಇದ್ದಾಗ ಆ ಶರೀರದ ಪರಿಸ್ಥಿತಿ ಏನಾಗ್ತದೆ, ಎಂಥ ಪರಿಸ್ಥಿತಿ, ತುಂಬಾ ಮಾರ್ಮಿಕವಾಗಿ ಹೇಳಿದ್ದಾರೆ. ಅದೇ ರೀತಿ ಆ ಬೆಟ್ಟದ ಮಹಿಮೆಯನ್ನು ಕೂಡ ತಿಳಿಸಿದ್ದಾರೆ. ಹೀಗೆ 4 ಯುಗದಲ್ಲಿ 4 ಹೆಸರು ಯಾಕೆ ಬಂತು ಅಂತನ್ನೋದನ್ನ ತಿಳಿಸಿದ್ರು. ಇದರಲ್ಲಿ ಇದು ಮೇಲ್ನೋಟಕ್ಕೆ 4 ಹೆಸರಾದರೂ ಕೂಡ ಇದರೊಳಗೆ ಒಂದು ಆಧ್ಯಾತ್ಮಿಕ ಅರ್ಥ ಇದೆ. ಕೃತೇ ವೃಷಾದ್ರಿಂ ವಕ್ಷಂತಿ, ಕೃತಯುಗದಲ್ಲಿ ವೃಷಭಾಚಲ ಅಂತ ಕರೀತಿದ್ರು, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾಚಲ, ಅಂಥ ಪರ್ವತಕ್ಕೆ ಪರಮಾತ್ಮ ಬಂದು ನೆಲೆಸಿ. ಇನ್ನು ಮುಂದೆ ಅದೇ ಕಥೆ ಬರ್ತದೆ. ಇಂಥ ವಾಯುದೇವರೇ ಹೇಳ್ತಾರೆ ಶೇಷದೇವರಿಗೆ, ನಿನ್ನ ಹೆಸರಿನಿಂದ ಇದು ಪ್ರಸಿದ್ಧವಾಗಲಿ, ಮುಂದೆ ನಿನ್ನ ನಿಮಿತ್ತದಿಂದ ಬಂದ ಈ ಪರ್ವತದಲ್ಲಿ ಪರಮಾತ್ಮ ಬಂದು ನೆಲೆಸ್ತಾನೆ ಅಂತ ಹೇಳಿದ್ದಾರೆ. ಶೇಷಾಚಲದಲ್ಲಿ ಭಗವಂತ ಬಂದು ವಾಸ ಮಾಡ್ತಾನೆ, ವೈಕುಂಠಾಧಿಪತಿ ಇಲ್ಲಿ ಬಂದು ನೆಲೆಸ್ತಾನೆ ಅಂತ ಹೇಳಿದ್ರು ವಾಯುದೇವರೇ ಹೇಳಿದ್ರು. ಅಂದ್ರೆ ಅರ್ಥ ಏನು, ನಮ್ಮ ಶರೀರವು ಕೂಡ ವೆಂಕಟಾಚಲ ಆಗಬೇಕು, ವೃಷಭಾಚಲ ಆಗಬೇಕು, ಶೇಷಾಚಲ ಅಂಜನಾಚಲ ಆಗಬೇಕು. ಆಗ ವಾಯುದೇವರು ಹೇಳಿದಂತೆ ಈ ಶರೀರದಲ್ಲಿಯೂ ಕೂಡ ಪರಮಾತ್ಮ ಬಂದು ನೆಲೆಸ್ತಾನೆ. ನಾವಿದ್ದಲ್ಲೇ ತಿರುಪತಿ, ನಮ್ಮ ದೇಹವೇ ತಿರುಪತಿ ಬೆಟ್ಟ ಆಗ್ತದೆ, ಭಗವಂತನ ವಾಸಸ್ಥಳ ಆಗ್ತದೆ. ಅಂದ್ರೆ ಏನು, 4 ಹೆಸರು ಆ ಪರ್ವತಕ್ಕಿತ್ತಲ್ಲ, ಅದೇ ಅದರ ಮಹತ್ವ. ಅದರಂತೆ ನಮ್ಮ ಶರೀರ ವೃಷಭಾಚಲ ಆಗಬೇಕು. ವೃಷಭ ಅಂದ್ರೆ ವೃಷಭಾಸುರ ಅಂತ ಒಂದರ್ಥ, ಇನ್ನೊಂದರ್ಥ ವೃಷಭ ಅಂದ್ರೆ ಎತ್ತು ಅಂತ ಅರ್ಥ. ವೃಷಭ ಅಂದ್ರೆ ಎತ್ತು, ಎತ್ತು ಅಂತಂದ್ರೆ ಅದು ಧರ್ಮದ ಪ್ರತೀಕ. ಭಾಗವತದಲ್ಲಿ ಬರ್ತದೆ, ಧರ್ಮವೇ ಎತ್ತಿನ ರೂಪದಲ್ಲಿ ನಿಂತಿತ್ತು ಅಂತ. ಎತ್ತಿಗೆ 4 ಕಾಲು, ಧರ್ಮಕ್ಕೂ 4 ಅಂಶ, ತಪಶೌಚಂ ದಯಾ ಸತ್ಯಂ. ಹಾಗೆ 4 ಅಂಶದ ಧರ್ಮ ಅದು ವೃಷಭ ಅಂದ್ರೆ. ವೃಷಭಾಚಲ ಅಂದ್ರೆ ಧರ್ಮದಲ್ಲಿ ನಮ್ಮ ಮನಸ್ಸು ಅಚಲವಾಗಿರಬೇಕು, ಧರ್ಮ ಮಾಡೋ ವಿಷಯದಲ್ಲಿ ನಿಶ್ಚಲತೆ ಇರಬೇಕು ಮನಸ್ಸಿಗೆ, ಅದರಲ್ಲಿ ಚಾಂಚಲ್ಯ ಬರುವ. ಯಾರೇನೇ ಹೇಳಲಿ, ಯಾರೇನೇ ಬೆದರಿಸಲಿ, ಅಥವಾ ಏನೇ ಕ್ಲೇಶಗಳು ಬರಲಿ, ಧರ್ಮ ಮಾಡುವಾಗ ಧರ್ಮ ಮಾತ್ರ ಬಿಡಬಾರ್ದು. ಪ್ರಹ್ಲಾದ ಹಾಗೆ ಪರಮಧರ್ಮದಲ್ಲಿದ್ನೋ ಎಂಥ ಪ್ರಸಂಗ ಬಂದರೂ ಕೂಡ ಆ ರೀತಿ ಧರ್ಮದಲ್ಲಿ ನಮ್ಮ ಮನಸ್ಸು ನಿಶ್ಚಲವಾಗಿತ್ತು ಅಂತಂದ್ರೆ ಆವಾಗ ನಮ್ಮ ಮನಸ್ಸೇ ವೃಷಭಾಚಲ ಆಗ್ತದೆ. ವೃಷಭ ಅಂದ್ರೆ ಧರ್ಮದಲ್ಲಿ ಅಚಲವಾಗಿರಬೇಕು. ಇನ್ನು ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಹೆಸರು ಬಂತು. ಅಂಜನಾ ಅಂತಂದ್ರೆ ಅವಳು ಭಕ್ತಿಯ ಪ್ರತೀಕ, ಭಕ್ತಿಯ ಪ್ರತಿರೂಪ ಅಂಜನಾದಿ. ಅಂಜನಾಚಲ ಅಂತಂದ್ರೆ ಭಕ್ತಿ ವಿಷಯದಲ್ಲಿಯೂ ಕೂಡ ನಮ್ಮ ಮನಸ್ಸು ಅಚಲವಾಗಿರಬೇಕು, ಅಚಲ ಶ್ರದ್ಧೆ ಅಂತಾರಲ್ಲ, ಹಾಗೆ ಭಕ್ತಿ ವಿಷಯದಲ್ಲಿಯೂ ಕೂಡ ಅಚಲತೆ ಇರಬೇಕು, ನಿಶ್ಚಲತೆ ಇರಬೇಕು. ಎಷ್ಟು ಮಾತ್ರಕ್ಕೂ ಭಕ್ತಿಯನ್ನು ಬಿಡತಕ್ಕಂತಹದ್ದಲ್ಲ, ಚಿನ್ನ ಭಕ್ತರಾಗಬಾರದು, ಅಚಲವಾದ ಭಕ್ತಿಯನ್ನು ಮಾಡಬೇಕು. ಮಾತರ್ಮೇ ಮಾತರಿಶ್ವನ ಶ್ಲೋಕದಲ್ಲಿ ಹೇಳಿದ್ದಾರೆ, ನಿಶ್ಚಲಾಂ ಸದ್ಗುಣ ಗಣ ಬೃಹತೀಂ ಶಾಶ್ವತೀಂ ಆಶುದೇವಾ, ನಿಶ್ಚಲವಾದ ಭಕ್ತಿ ಇರಬೇಕು. ಆವಾಗ ಅಂಜನಾಚಲ ಆಗ್ತದೆ ನಮ್ಮ ಮನಸ್ಸು. ಧರ್ಮದಲ್ಲಿ ಅಚಲವಾಗಿದ್ದರೆ ವೃಷಭಾಚಲ ಆಗ್ತದೆ. ಬರೇ ಧರ್ಮ ಮಾಡೋದಿಲ್ಲ, ಭಕ್ತಿನೂ ಬೇಕು ದೇವರಲ್ಲಿ. ಭಕ್ತಿಯಲ್ಲಿ ಅಚಲವಾಗಿತ್ತು ಅಂದ್ರೆ ಅಂಜನಾಚಲ ಆಗ್ತದೆ. ಆಮೇಲೆ ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಹೆಸರು. ಅಂದರೆ ಶೇಷಾಚಲ ಅಂದರೆ ಶೇಷ ಅಂದರೆ ಪಂಚರಾತ್ರಾಗಮ ಅಂತ ಅರ್ಥ. ಯಾಕೆ ಗರುಡ ದೇವರು ವೇದಕ್ಕೆ ಅಭಿಮಾನಿ, ಶೇಷದೇವರು ಪಂಚರಾತ್ರಕ್ಕೆ ಅಭಿಮಾನಿಗಳು. ಅದರಿಂದ ಶೇಷದೇವರು ಅಂತಂದ್ರೆ ಅವರಿಂದ ಅಭಿಮನ್ಯಮಾನವಾದ ಪಂಚರಾತ್ರಾಗಮ ಅಂತ ಇಟ್ಟುಕೊಳ್ಬೇಕು. ಅದರಲ್ಲಿಯೂ ನಮ್ಮ ಮನಸ್ಸು ನಿಶ್ಚಲವಾಗಿರಬೇಕು. ಪಂಚರಾತ್ರಾಗಮ ಅಂದ್ರೆ ಯಾವುದು? ಅದರ ಸಂಕ್ಷೇಪವೇ ಗೀತೆ. ಗೀತೆ ತತ್ವವನ್ನು ಹೇಳಿದ್ದೇ ಮಧ್ವಾಚಾರ. ದ್ವಾಭಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ, ಇಬ್ರಿದ್ದಾರೆ ಈ ತದ್ವೈತ ಹೇಳಿದ್ರಲ್ಲ, ಇದೆಲ್ಲ ಭಗವದ್ಗೀತೆಯಲ್ಲಿ ಬರತಕ್ಕಂಥದ್ದು. ಅದು ಪಂಚರಾತ್ರದ ಸಂಕ್ಷೇಪ ಅಂತ ಹೇಳಿದ್ದಾರೆ. ಅದರಿಂದ ಶೇಷದೇವರು ಅಂದ್ರೆ ಪಂಚರಾತ್ರಾಗಮ. ಪಂಚರಾತ್ರಾಗಮದಲ್ಲಿ ಬರೋದೆಲ್ಲ ಹರಿಸರ್ವೋತ್ತಮತ್ವಾದ ಸಿದ್ಧಾಂತಗಳು. ಅದರಲ್ಲಿ ನಮ್ಮ ಮನಸ್ಸು ಅಚಲಾಗಿರಬೇಕು, ಅಂದ್ರೆ ತತ್ವದಲ್ಲಿ ಅಚಲಾಗಿರಬೇಕು. ಆವಾಗ ಅದು ಶೇಷಾಚಲ ಆಗ್ತದೆ ಮನಸ್ಸು. ಅದರಂತೆ ವೆಂಕಟಾಚಲನೂ ಆಗಬೇಕು. ವೇಮ್ ಅಂದ್ರೆ ಪಾಪ, ಕಟ ಅಂದ್ರೆ ಸುಡೋದು, ಪಾಪ ಕೃತ್ಯವನ್ನು ಬಿಡೋದು. ಪಾಪ ಕೃತ್ಯ ಬಿಡೋದ್ರಲ್ಲಿಯೂ ಕೂಡ ಮನಸ್ಸು ನಿಶ್ಚಲ ಆಗ್ತದೆ. ಒಂದ್ಸಲ ಕೆಲವರು ಪ್ರತಿಜ್ಞೆ ಮಾಡಿಬಿಡ್ತಾರೆ, ಮಾಡಿದಾಗ ಇನ್ನೇನಾದ್ರೂ ಒಂದು ಪ್ರಸಂಗ ಬಂತು ಅಂದ್ರೆ ಮುಂದಿನ ಸಲದಿಂದ ಮಾಡಿದ್ರಾಯ್ತು ಅಂತ ಆ ಪ್ರತಿಜ್ಞೆ ಮುಂದಕ್ಕೆ ಹೋಗಿಬಿಡ್ತದೆ. ಇದೊಂದು ಸಲಕ್ಕೆ ಏಕಾದಶಿ ತಿಂದು ಬಿಡೋಣ, ಮುಂದಿನ ಸಲದಿಂದ ಉಪವಾಸ ಮಾಡಿದ್ರಾಯ್ತು ಅಂತ ಹಾಗೆ ಚಾಂಚಲ್ಯ ಬರಬಾರದು. ಪಾಪಕರ್ಮ ಬಿಡೋದ್ರಲ್ಲಿಯೂ ಕೂಡ ನಿಶ್ಚಲ ಆಗಿದೆ. ಇಂತಿಂಥ ದುಷ್ಕರ್ಮಗಳನ್ನು ಮಾಡ್ತಾ ಇದ್ದೆ, ಅದನ್ನು ಬಿಡ್ತೇನೆ ಅಂತ ಅದನ್ನು ಸುಟ್ಟು ಹಾಕಿ ಬಿಡೋದ್ರಲ್ಲೂ ನಿಶ್ಚಲ ಆಗ್ತದೆ. ಆಗ ನಮ್ಮ ಮನಸ್ಸು ವೃಷಭಾಚಲ ಅಂತಂದ್ರೆ ಧರ್ಮದಲ್ಲಿ ಅಚಲ ಆಗಬೇಕು, ಅಂಜನಾಚಲ ಅಂದ್ರೆ ಭಕ್ತಿಯಲ್ಲಿಯೂ ಅಚಲ ಆಗಬೇಕು, ಮತ್ತೆ ಶೇಷಾಚಲ ಅಂದ್ರೆ ತತ್ವಜ್ಞಾನದಲ್ಲಿಯೂ ಅಚಲ ಆಗಬೇಕು. ಬರೇ ಧರ್ಮ ಭಕ್ತಿ ಇರ್ತದೆ ಸಾಲದು, ತತ್ವಜ್ಞಾನನೂ ಬೇಕು. ಆ ತತ್ವದಲ್ಲೂ ನಿಶ್ಚಲವಾದ ಮನಸ್ಸಿರಬೇಕು, ಮತ್ತು ಜೊತೆಗೆ ಪಾಪವನ್ನು ಬಿಡೋದ್ರಲ್ಲೂ ನಿಶ್ಚಲ ಪ್ರತಿಜ್ಞೆ ಇರಬೇಕು. ಹೀಗೆ ನಾಲ್ಕು ರೀತಿಯಲ್ಲಿ ವೃಷಭಾಚಲ, ಅಂಜನಾಚಲ, ಶೇಷಾಚಲ, ವೆಂಕಟಾಚಲ ನಮ್ಮ ಮನಸ್ಸಾಗಿ ಬಿಟ್ರೆ ಆಗ ಮಾಯಾವಿ ಪರಮಾನಂದಂ ತತ್ವ ವೈಕುಂಠಮುತ್ತಮ ಅಂತ ವೈಕುಂಠಾಧಿಪತಿ ಬಂದು ನಮ್ಮ ಮನಸ್ಸಿನಲ್ಲೇ ನೆಲೆಸ್ತಾನೆ ಅನ್ನೋದು ಈ ನಾಲ್ಕು ಹೆಸರಿನ ಪರ್ವತದಲ್ಲಿ ಭಗವಂತ ಬಂದು ನೆಲೆಸಿದ ಸಂಕೇತ. ಅದರ ಆಧ್ಯಾತ್ಮಿಕ ಅರ್ಥ, ಅಂತರಾರ್ಥ. ಯಾಕೆ ಪರಮಾತ್ಮ ಬಂದು ನೆಲೆಸಿದ ಅಂತನ್ನೋದು ಇನ್ನು ಮುಂದೆ ಬರುವ ಪ್ರಶ್ನೆ. ಅದನ್ನ ನಾಳೆ ದಿವಸ ನೆರವು. ಟೀಕಾಕೃತ್ಪಾದರು ಸಾಕ್ಷಾತ್ ಇಂದ್ರದೇವರು. ಇಂದ್ರದೇವರೇ ಆಚಾರ್ಯರ ಕಾಲದಲ್ಲಿ ಎತ್ತಾಗಿ ಆಚಾರ್ಯರ ಗ್ರಂಥಗಳನ್ನೆಲ್ಲ ಹೊರತಾ ಇದ್ದರಂತೆ. ಆವಾಗಲೇ ಅವರಿಗೆ ಆಚಾರ್ಯರಿಂದ ಆದೇಶ ಆಗಿತ್ತು, ಇನ್ನೊಂದು ಜನ್ಮ ಪಡೆದು ನೀವು ಈ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ಮಾಡಬೇಕು ಅನ್ನೋದು ಸೂಚ್ಯವಾಗಿ ಆದೇಶ ಆಗಿತ್ತು. ಯಾರು ವ್ಯಾಖ್ಯಾನ ಮಾಡ್ತಾರೆ ನಿಮ್ಮ ಗ್ರಂಥಕ್ಕೆ ಅಂತ ಶಿಷ್ಯರು ಕೇಳಿದಾಗ ಈ ಎತ್ತು ಮಾಡ್ತದೆ ಅಂತ ಹೇಳಿದ್ರಂತೆ. ಅಷ್ಟನ್ನೇ ಕೇಳಿಕೊಂಡು ಆ ಎತ್ತು ಮುಂದಿನ ಜನ್ಮದಲ್ಲಿ ಜಯತೀರ್ಥರಾಗಿ ಅವತಾರ ಮಾಡಿದ್ರು. ದೊಡ್ಡ ಮನೆತನ, ಬೇಕಾದಷ್ಟು ಶ್ರೀಮಂತಿಕೆ ಮನೆತನ. ಕಾಂತಾಯುಗ್ಮೆ ಕಮಲವದನೆ ಚಾರ್ವಶೇಷ ಪ್ರತೀಕೆ ತಾರುಣ್ಯೇಲಂ ರಜತ ಕನಕ ಧಾರಿಕೆ ವೈಭವೇಪಿ. ಟೀಕಾಕೃತ್ಪಾದರು ಅಂದ್ರೆ ಅವರ ಪೂರ್ವ ಹೆಸರು ಧೋಂಡೋಪಂತರು. ಅವರು ಸನ್ಯಾಸಾಶ್ರಮ ತಗೊಂಡು ಈ ದೀಕ್ಷಾಬದ್ಧರಾಗಿ ಸನ್ಯಾಸಾಶ್ರಮ ತಗೊಂಡು ಏನು ಈ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ಮಾಡಿದ್ರು, ಏನೂ ಇಲ್ಲದೆ ಸನ್ಯಾಸಾಶ್ರಮ ತಗೊಂಡು ಮಾಡಿದ್ದಲ್ಲ. ಕಾಂತಾಯುಗ್ಮೆ ಇಬ್ರು ಪತ್ನಿಯರಿದ್ರಂತೆ ದೊಂಡೋಪಂತರು, ಇಬ್ರು ಹೆಂಡಂದ್ರಿದ್ರು, ಮದುವೆನೇ ಆಗಲಿಲ್ಲ ಅದಕ್ಕೆ ಸನ್ಯಾಸ ತಗೊಂಡೆ ಅಂತ ಹಂಗಲ್ಲ. ಕಾಂತಾಯುಗ್ಮೆ ಇಬ್ರು ಹೆಂಡಂದ್ರಿದ್ರು. ಹೌದು, ಅವರು ಸನ್ಯಾಸ ತಗೊಳ್ಳೋ ಹಾಗೆ ಮಾಡಿದ್ರು, ಆದ್ರಿಂದ ಸನ್ಯಾಸ ತಗೊಂಡದ್ದಲ್ಲ. ಕಮಲ ವದನೆ ಚಾರ್ವಶೇಷ ಪ್ರತೀಕೆ, ಪರಮ ಸುಂದರಿಯರು, ಒಳ್ಳೆ ದಾಂಪತ್ಯ ಜೀವನ ನಡೆಸಬಹುದಾಗಿತ್ತು, ಅಂಥದ್ರಲ್ಲಿ ಮತ್ತು ಬಡತನ ಇದ್ರೂ ಆ ಸಂಸಾರದಲ್ಲಿ ವೈರಾಗ್ಯ ಬಂದುಬಿಡುತ್ತದೆ. ಅಂತಹ ಬಡತನ ಏನೂ ಇದ್ದಿಲ್ಲ. ರಜತ ಕನಕ ಭಾರಿಕೆ ವೈಭವೇಪಿ, ಬೆಳ್ಳಿ ಬಂಗಾರದ ಪಾತ್ರೆ ತುಂಬಿತ್ತಂತೆ ಮನೆ ತುಂಬ. ಇಬ್ರು ಹೆಂಡಂದ್ರು, ಅವ್ರು ಒಳ್ಳೆ ಸುಂದರಿಯರು, ಜೊತೆಗೆ ಇವರಿಗೆ ಆರೋಗ್ಯ ಭಾಗ್ಯನೂ ಹಾಗೆ ಇತ್ತು. ದೇಹದಲ್ಲಿ ಆರೋಗ್ಯ ಇಲ್ಲ, ದೇಹದಾರ್ಢ ಇಲ್ಲ ಅಂತಂದ್ರೆ ವೈರಾಗ್ಯ ಬಂದುಬಿಡ್ತದೆ. ಅದೂ ಇದ್ದಿಲ್ಲ, ಹಂಗೇನೂ ಇದ್ದಿಲ್ಲ. ತಾರುಣ್ಯೇಲಂ, ಒಳ್ಳೆ ತಾರುಣ್ಯ. ರಜತ ಕನಕ ಧಾರಿಕೆ ವೈಭವೇತಿ, ಬೆಳ್ಳಿ ಬಂಗಾರನೇ ತುಂಬಿತ್ತು ಅಂಥ ಶ್ರೀಮಂತಿಕೆ. ಜೊತೆಗೆ ಪ್ರಭುತ್ವ, ಹತ್ತಾರು ಗ್ರಾಮಗಳ ಮೇಲೆ ಅವರಿಗೆ ಒಡೆತನ ಇತ್ತಂತ, ಅಷ್ಟು ಗ್ರಾಮಗಳು ಅವರ ಕೈಯಲ್ಲಿ. ಇಂಥ ಪ್ರಭುತ್ವ, ತಾರುಣ್ಯ, ಆರೋಗ್ಯ, ಪತ್ನಿಯರು ಎಲ್ಲ ಇದ್ರೂ ಕೂಡ ನೆಸ್ತಾಶೇಷೋ ಎತಿರೇಮಭೂತ್, ಅದನ್ನೆಲ್ಲ ಬಿಟ್ರು. ಯಾಕೆಂದ್ರೆ ಸನ್ಯಾಸ ತಗೊಂಡು ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಬೇಕು. ವ್ಯಾಖ್ಯಾನ ಮಾಡಿ ಎಲ್ಲ ಸಜ್ಜನರಿಗೆ ಮಧ್ವಾಚಾರ್ಯರ ಗ್ರಂಥದ ರಹಸ್ಯವನ್ನ, ಅದರ ಅದರ ಮರ್ಮವನ್ನ ತಿಳಿಸಬೇಕು ಅಂತ ಉಪಕಾರ ಮಾಡುವ ಬುದ್ಧಿಯಿಂದ, ಸಜ್ಜನರ ಮೇಲೆ ಉಪಕಾರ ಮಾಡುವ ಬುದ್ಧಿಯಿಂದ ಎಲ್ಲ ಬಿಟ್ಟು. ಹಾಗಾದ್ರೆ ಮೊದಲೇ ಹಾಗೆ ಮಾಡಿಬಿಡಬಹುದಾಗಿತ್ತಲ್ಲ ಅಂದ್ರೆ ಅದಕ್ಕೊಂದು ಕಾಲ ಒದಗಿ ಬರಬೇಕಾಗಿತ್ತು. ಹಾಗೆ ಲೌಕಿಕ ಜೀವನವನ್ನೇ ನಡೆಸ್ತಾ ಇದ್ದವರು, ಕುದುರೆ ಮೇಲೆ ಕೂತುಕೊಂಡು ಎಲ್ಲೋ ಸಂಚಾರ ಮಾಡಿದವರು, ಹಾಗೆ ನದಿಗೆ ಬಾಯಿ ಹಚ್ಚಿ ನೀರು ಕುಡಿತಾ ಇದ್ದಂತೆ. ಕುದುರೆಯನ್ನ ಆ ನದಿಯಲ್ಲೇ ಬಿಟ್ಟು, ಕುದುರೆಯಿಂದ ಇಳಿದೆ ನದಿಗೆ ಬಾಯಿ ಹಚ್ಚಿ ಬಿಟ್ಟರಂತೆ. ನದಿಗೆ ಬಾಯಿ ಹಚ್ಚಿ ನೀರು ಕುಡಿದಾಗ ಅಕ್ಷೋಭ ತೀರ್ಥರು, ಇದು ಪಶುಗಳು ಕುಡಿಯುವ ಕ್ರಮ, ನಿಮಗೆ ಹಿಂದಿನ ಜನ್ಮದಲ್ಲಿ ಪಶುವಾಗಿದ್ದರು ಅಂತ ಕೇಳಿಬಿಟ್ರಂತೆ. ಎಲ್ಲ ನೆನಪು ಬಂತು. ಅಷ್ಟೇ ಸಾಕಾಯಿತು ಅವರ ಮಾತಿನಿಂದ ನೆನಪು ಬಂದು, ಓ ಹೌದು, ನಾನು ಎತ್ತಾಗಿದ್ದೆ, ಹಿಂದೆ ಪಶುವಾಗಿದ್ದೆ. ಅದರಿಂದ ಆಚಾರ್ಯರು ಆವಾಗ ಹೇಳಿದ್ರು, ವ್ಯಾಖ್ಯಾಚಿತ್ತೇಶ ಗೋರಾಟ್, ಈ ಗ್ರಂಥಗಳಿಗೆಲ್ಲ ಎತ್ತು ವ್ಯಾಖ್ಯಾನ ಮಾಡುತ್ತದೆ ಅಂತ. ಅದೆಲ್ಲ ನೆನಪಿಗೆ ಬಂತು, ಆ ಕೆಲಸ ಮಾಡಬೇಕು ಅಂತ ಎಲ್ಲವನ್ನು ಬಿಟ್ಟು ವೈರಾಗ್ಯ ತಾಳಿ ಗ್ರಂಥಗಳನ್ನು ರಚನೆ ಮಾಡಿದರು. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ ಮಾನೈರ್ ಅಖಂಡಿತೈ ಗುರುಭಾವಂ ವ್ಯಂಜಯಂತಿ. ಮಧ್ವಾಚಾರ್ಯರ ಸರಿಯಾದ ಭಾವವನ್ನ ವ್ಯಕ್ತಪಡಿಸತಕ್ಕಂಥ ಗ್ರಂಥ ರಚನೆ ಮಾಡಿದರು. ಗುರುಭಾವಂ ವ್ಯಂಜಯಂತಿ, ತಮ್ಮಲ್ಲಿ ಗುರುತ್ವವನ್ನೂ ಕೂಡ ವ್ಯಕ್ತಪಡಿಸತಕ್ಕಂಥ ಗ್ರಂಥಗಳು, ಗುರುತರವಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡಿದರು. ಟೀಕಾಕೃತ್ಪ ವಾದೇಂದ್ರ ತೀರ್ಥರು ವರ್ಣನೆ ಮಾಡ್ತಾರೆ. ವಿಜ್ಞಾನೋ ದರ್ಕ ತರ್ಕ ಪ್ರತಿಪದ ಮಧುರೋದಾರ ಸಂದರ್ಭ ಗರ್ಭ ಪ್ರೌಢಾನೇಕ ಪ್ರಬಂಧ ಪ್ರಕಟಿತ ಭಗವತ್ಪಾದ ಭಾಷ್ಯಾದಿಭಾವ ಮಿಥ್ಯಾವಾದಾಪವಾದ ಪ್ರಕುಪಿತ ವಿಮತಧ್ವಂತ ಸಂತಾನ ಭಾನು ಜೀಯಾತ್ ಅನ್ಯೈರಜೇಯ ತ್ರಿಭುವನ ವಿದಿತ ಆಶ್ಚರ್ಯ ಚರ್ಯೋ ಜಯಾರ್ಯ. ತ್ರಿಭುವನ ವಿದಿತ ಆಶ್ಚರ್ಯ ಚರ್ಯ ಜಯಾರ್ಯ. ದೈತೀರ್ಥರ ಒಂದೊಂದು ಅವರ ಜೀವನದ ಘಟನೆ ಮೂರು ಲೋಕದವರು ಆಶ್ಚರ್ಯ ಪಡಬೇಕಾದ ಅಂತ ಜೀವನವನ್ನು ನಡೆಸಿ ಅದ್ಭುತವಾದ ರೀತಿಯಲ್ಲಿ ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ ಜೈತೀರ್ಥರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವ್ರು, ಟೀಕಾಚಾರ್ಯರು ಅಂತ ಪ್ರಸಿದ್ಧರಾದರು, ಅಂತಹ ಟೀಕೆಗಳನ್ನು ರಚನೆ ಮಾಡಿದ್ದಾರೆ. ಸುಧಾದಿ ಗ್ರಂಥಗಳು ಒಂದೊಂದು ಕೂಡ ಸಕಲ ಭಾಗ್ಯವನ್ನು ಕೊಡ್ತಕ್ಕಂಥ ಗ್ರಂಥ. ಇಂದ್ರ ಶ್ರೇಷ್ಠ ನಿದ್ರವಿಣಾನಿ ಅಂತ ಕರಿತೇವೆ. ಇಂದ್ರದೇವರೇ ಶ್ರೇಷ್ಠ ಸಂಪತ್ತು ಕೊಡ್ರಿ ಅಂದ್ರೆ ಇದೇ ಸಂಪತ್ತು, ಆಧ್ಯಾತ್ಮಿಕ ಸಂಪತ್ತನ್ನ ಕೊಡ್ತಕ್ಕಂಥವರು ಟೀಕಾಕೃತ್ವಾದರು. ಅವರೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ಶ್ರೀಕೃಷ್ಣ.